ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் ஷாபான் மணிக்ரீவ விமோசனம் ஸ்வநாமகிரகணாதேவா நிஜஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசார்ணசே உத்துங்கவாக்தரங்காய மத்வதுப்தாப்தயே நம. குருமகில குணஜம் சத்குணைகாதிவாசம் க்ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவிருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः. वादिराज पदद्वन्द्वा वारिजासक्त मानसान् विश्वप्रिय गुरून् वन्दे मन्दोहम् देवि शुद्धये. सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ. चिन्तामणिम् सभक्तानाम् कल्पवृक्षम् च कामदम् ஸ்வாமினம் த்வாம் ரகு பிரேமதீர்த்தம் வந்தேக்யபீஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ஷகுரும் பஜே. குபப்ரகர சங்காஷம் கோபாலர்ச்சன தத்பரம் கோதேவ வந்தியபாதாப்ஜம் கோபாலர்ச்சகுரும் பஜே. ஜலஜஷ்ட நிபாகாரம் ஜெகதீஷ பதாஷ்டயம் ஜெகதீதல விக்ராதம் ஜெகநாத குரும் பஜே. ஹரிகதாமிருதசார குருகட கருண திந்தாபனித்து பேழுவே பரம பகவத் பக்தரிதநாதரதி கேளுவது. பகவந்த ஆதன விசேஷவாத குணகள பரிச்சயம் பண்ணிக்கொடுத்தார். ஸ்ரீமஹீ சேவித பதாம்புஜ ஸ்ரீபூதேவியிருந்த சேவிதவாத பாத இவனது. பூம குணபூர்ண சத்பக்தை கலப்ய முன்னெல்லாம் நோடிது விஸ்தாரவாகி நோடிது. சத்பக்தி பகவந்தனே மாடி மாடஸ்தா இருந்தானே பக்தியன்ன கொடஸ்தா இருந்தானே என்ப எச்சரபூர்வகவாத பக்தி ஏனிது ஆ பக்தியே சத்பக்தி. அந்த பக்தி உள்ளவரு சத்பக்தரு. ஆ சத்பக்தரிக்கு மாத்திர லப்ய பிதாமஹாதி ஆமார அசுராட்சித பாத பங்கேஜா ஹேத்தாரு. பிதாமஹாதி அமர அசுரா அந்த ஹெல்தா இருக்காரு. இதேனிது அமர அமராட்சித பாத பங்கேஜ அந்த சென்னாகிதே. அமர அசுர அர்ச்சித பாத பங்கேஜ அந்த ஹெதரே அசுரரு அந்த எல்லாரும் கெட்டவரு அந்த தெளிபேடி. அதுரல்லி ஒள்ளெவரு இருக்காரு அசுரரல்லி ஒள்ளெவரு இருக்காரு. அந்தவரிந்த அர்ச்சிதனாதவ வாம சுந்தரனாதவ யாரு வாமன ராம சம்சார ஆமய ஔஷதா ஹேத்தாரு. வாம வாமன அந்த கரதரு ராமனன்ன ஏனந்த கரித்தாரு. ஈ ஒந்து நாம சாக்கைய ஆ ஒந்து ராமதல்லே சஹசிரநாம தத்துல்யம் ராமநாம வரானே சாவிர நாமகளு ஆ ராமநாமதல்லி தும்பிவெ அந்த யாவ ருத்ரதேவரு ஹேடிதரோ ஆ ராமநாம எந்தாது சம்சார ஆமய ஔஷத. சம்சாரவெம்ப ரோக தொட்ட ரோக ஈ ஹொரகின ரோக ஏனாதரு சரி பிடிசபோது. சுகர் பேக்காதரே வரதாங்க மாடபோது. பந்த சுகர் இல்ல அந்த ஆகத்தா ஆகல டாக்டரே ஹெல்த்தாரு. ஒன்சார் வந்தாலே ஹோகல அந்த வேகார் சுகர் பிடிச்சபோது பிபி பிடிச்சபோது. சம்சார ரோக பிடிச்சலே சாத்தியவே இல்ல. ஈ சம்சார ஆமய ரோகக்கு ஔஷத ராம. அதுக்கு யார நாளிகையில் சதா ராம 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 அந்த பர்த்தா இருத்தே அவரிக்கு விசேஷ சம்சார துவம்ச ஆகி பிடுத்தே. ஹே மம குலஸ்வாமி மம குலஸ்வாமி நன்ன குலஸ்வாமி. ஐயோ நம் குல தம் குல தேவரு நம் குல தேவரு ஜகடாடுத்தா இருக்காரல்ல. நம் குல தேவரு சீனிவாச தேவரு நம் தேவரு நரசிம்ம தேவரு ನರಸಿಂಹದೇವರ ಹತ್ರ ಶ್ರೀನಿವಾಸ ದೇವರ ಹತ್ರ ಅವರು ಹೋಗಲ್ಲ. ಕೂತಿದೆ ಬಹಳ ಜನ ತಲೆಯಲ್ಲಿ ಕೂತಿದೆ ಅದು, ಅವರಾಗಿ ಹೋಗಲ್ಲ, ಕಳ್ಳಕ್ಕುಲ್ ಅಂತದು ಅಲ್ಲ. ನೀವು ಬೇಕಾದ್ರೆ ಪ್ರವಚನಕ್ಕೆ ಬಂದು ಕೇಳ್ತಾರೆ, ಮತ್ತು ನೋಡಿ ಪ್ರವಚನಕ್ಕೆ ಬಂದು ಕೇಳ್ತಾರೆ, ಹೌದೌದು ತಪ್ಪು ಅಂತ ಹೇಳ್ತಾರೆ, ಬಿಡಲ್ಲ. ಬರ್ತೀಯೇನಯ್ಯ ಶ್ರೀನಿವಾಸ ಇರುತ್ತೆ ಬರಲ್ರಿ, ಯಾಕೆ ನಮ್ಮವರು ಹಾಗೆ ಹೋದವರೆಲ್ಲ ಹೋಗ್ಬಿಟ್ರು ಅದಕ್ಕೆ ನಾ ಬರಲ್ಲ. ತಪ್ಪೇ ಇರ್ಬೋದು ನಾ ಬರಲ್ಲ ಅಲ್ಲ, ಬೇಗ ಹೋಗ್ಬಿಡ್ತೀವಲ್ಲ. ಅದಕ್ಕೆ ಮಮ ಕುಲಸ್ವಾಮಿ, ಕುಲ ಅಂದ್ರೆ ಯಾವುದು ಅದಕ್ಕೆ ಹೇಳ್ತಾರೆ, ಈ ಕುಲ ಆ ಕುಲ ಅಂತಲ್ಲ, ಶ್ರೀಹರಿಯ ಚಿಂತನೆ ಮಾಡುವ ಭಕ್ತರ ಕುಲ, ಮಾಧ್ವ ಕುಲ. ಅದಕ್ಕೆ ಮಮ ಕುಲಸ್ವಾಮಿ, ನಮ್ಮ ಕುಲಕ್ಕೆ ಸ್ವಾಮಿ ನೀನೆ. ಸಂತೈಸೆನಲು ಬಂದೊದಗುವನು ಕರುಣಾಳು, ಇಂಥ ಸ್ವಾಮಿ ನನ್ನ ಈ ಸಂಸಾರದಿಂದ ಬಿಡುಗಡೆ ಮಾಡಿ ನಿನ್ನದೇ ಚಿಂತನೆ ಕೊಟ್ಟು ಸಂತೋಷಗೊಳಿಸಯ್ಯ ಅಂದಾಗ ಬಂದೊದಗುವನು ಕರುಣಾಳು. ಇನ್ನ ಮುಂದೆ ಹೇಳ್ತಾರೆ, ಧನುಜ ದಿವಿಜರುಳಿದ್ದು ಅವರವರನುಸರಿಸಿ ಕರ್ಮಗಳ ಮಾಳ್ಪನು, ಜನನ ಮರಣ ದಖಿಳ ದೋಷ ವಿದೋರ ಎಮ್ಮೊಡನೆ ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವ ಎಲ್ಲ ಕಾಲದಿ ಧನವ ಕಾಯ್ದಿಹ ಸರ್ಪನಂತೆ ಅನಿಮಿತ್ತ ಬಾಂಧವನು. ಚೆನ್ನಾಗಿ ಹೇಳ್ತಾರೆ, ಧನುಜ ದಿವಿಜರುಳಿದ್ದು ಅವರವರನುಸರಿಸಿ ಕರ್ಮಗಳ ಮಾಡ್ಪಣು. ನಮ್ಮೊಳಗೆ ದೇವತೆಗಳನ್ನ ದಾನವರನ್ನ ಇಟ್ಟು ಅವರವರ ಕರ್ಮಾನುಸಾರ ವಿಶೇಷವಾಗಿ ಕರ್ಮಗಳ ಅವರವರ ಅನುಸರಿಸಿ ಅವರವರ ಹಿಂದಿನ ಕರ್ಮಗಳನ್ನು ಅನುಸರಿಸಿ ಕರ್ಮಗಳ ಮಾಳ್ಪನು ಮಾಡಿಸುವನು. ಇವಾಗ ಏನು ಮಾಡುತ್ತಾನೆ ಅಂದರೆ, ಅಲ್ಲ ಅವರವರು ಸರಿ ಇದ್ದುಕೊಂಡು ಯಾತ್ರೆ ಮಾಡಿಸ್ಬೇಕು, ಅವರನ್ನು ಉದ್ಧಾರ ಮಾಡಲಿಕ್ಕೆ, ಸಜ್ಜನರು ಉದ್ಧಾರ ಮಾಡಲಿಕ್ಕೆ, ದುರ್ಜನರಿಗೆ ದುರ್ಗತಿ ಕೊಡಲಿಕ್ಕೆ ಇದು ಮಾಡುತ್ತಾ ಇದ್ದಾನೆ. ಇನ್ನು ಹೇಳ್ತಾರೆ, ಇವನಿಗೆ ಹುಟ್ಟಿಲ್ಲ ಸಾವಿಲ್ಲ, ತನ್ನ ಪಾಡಿಗೆ ತಾನು ಒಂದು ಕಡೆ ಕೂರ್ಬೋದಾ, ಇಲ್ಲ ಹುಟ್ಟು ಸಾವಿರುವಂತಹ ನಮ್ಮ ಜೊತೆಗೇನೆ ಜನನ ಮದರಾದಿ ಅಖಿಲ ದೋಷ ವಿದೂರ ಎಮ್ಮೊಡನೆ ಜನಿಸುವನು, ನಮ್ಮ ಜೊತೆಗೇ ಬರ್ತಾನಂತ. ಅದಕ್ಕೆ ನರಸಿಂಹದೇವರಿಗೆ ಇನ್ನೊಂದು ಹೆಸರು ಏನು, ನರ ಕೇಸರಿ. ನರ ಕೇಸರಿ, ನರರೂಪ ಕೇಸರಿ ಸಿಂಹ ಎರಡು ಸೇರಿ ನರ ಕೇಸರಿ ಆಗಲ್ಲ, ಇನ್ನೊಂದು ಬಿಡಿಸಿ ಏನು ನರಕೆ ಸರಿ. ಇದೇನ್ರಿ ನಾನಲ್ಲ, ಇವತ್ತೇನು ಯಾರಾದರೂ ಪೂರ್ವಾರಾಧನೆ ಅವರೇ ಹೇಳ್ತಾರೆ ನರಕೆ ಸರಿ ಅಂತ ಬಿಡಿಸ್ತಾರೆ ವಾದಿರಾಜರು. ನರಕೆ ಸರತೀತಿ ನರಕೆ ಸರಿ, ನರಕದಲ್ಲಿ ಈ ಸಜ್ಜನರು ಒದ್ದಾಡ್ತಾ ಇದ್ರೆ ಅವ್ರ ಜೊತೆಗೇ ಇದ್ದು ಒಳಗೊಳಗೆ ಓಡಾಡ್ತಾನಲ್ಲ ಅದಕ್ಕೆ ನರಕೆ ಸರಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವ ಎಲ್ಲ ಕಾಲದಿ ಜೊತೆಗೇ ಇರ್ತಾನೆ, ಎಲ್ಲಾ ಕಾಲದಲ್ಲಿರ್ತಾನೆ. ಧನವ ಕಾಯ್ದಿಹ ಸರ್ಪನಂತೆ ಅನಿಮಿತ್ತ ಬಾಂಧವನು. ಈ ಧನವನ್ನ ಕಾಯುವಂತಹ ಸರ್ಪ ಹೇಗಿರುತ್ತೆ ಆ ಸರ್ಪದಂತೆ ಅನಿಮಿತ್ತ ಬಾಂಧವನು, ಯಾವ ನಿಮಿತ್ತ ಇಲ್ಲದೆ ಬಂಧುವಾಗಿದ್ದಾನೆ. ಹೇಗೆ ಧನವನ್ನ ಸರ್ಪ ಕಾಯುತ್ತಲ್ಲ ಹಾಗೆ. ಇದರಲ್ಲಿ ಏನಾದರೂ ವಿಶೇಷ ಗೊತ್ತಾಗುತ್ತಾ? ಬಹಳ ವಿಶೇಷ ತುಂಬಿದ್ದಾರೆ ದಾಸರಾಯರು, ಅರ್ಥ ಮಾಡಿಕೊಂಡ್ರೆ ಆನಂದ ಆಗಿಬಿಡುತ್ತೆ. ಈಗ ನೋಡಿ, ನಮ್ಮ ಮನೆಯಲ್ಲಿ ಏನೋ ದುಡ್ಡು ಬಚ್ಚಿಟ್ಟಿದ್ವಿ, ಭೂಮಿಯೆಲ್ಲ ಇಟ್ಟಿದ್ವಿ, ಇಟ್ಟ ಮೇಲೆ ಮಾರ್ಕೆಟ್ಗೆ ಹೋಗಿ ಸರ್ಪ ತಗೊಂಬಂದ್ವಿ, 2,000 3,000 ಕೊಟ್ಟು ಅವನ ಡಬ್ಬೆಯಲ್ಲಿ ಹಾಕೊಟ್ಟ ಹಾವನ್ನ ತಂದದ ಕೇಳಿದ್ವಿ, ನೀನು ಕಾಯಿ ಅಂತ ಬಿಟ್ಟು ಇರುತ್ತಾ? ಓಡಿ ಹೋಗುತ್ತೆ. ಯಾಕೆ? ಆ ದುಡ್ಡನಕ್ಕೆ ಏನ್ ಬರುತ್ತೆ? ಏನು ಉಪಯೋಗವಿಲ್ಲ. ಹಾವಿಗೆ ದುಡ್ಡಿನಿಂದೇನು ಪ್ರಯೋಜನ ಇಲ್ಲ, ಏನಾದ್ ತಿಂಬತ್ತಾ ಅದು, ಏನಾದ್ ಮಾಡುತ್ತಾ? ಏನು ಉಪಯೋಗವಿಲ್ಲ, ನೀವು ಬಿಟ್ಟರೆ ಓಡಿ ಹೋಗುತ್ತೆ. ಮತ್ತೆ ಆ ದುಡ್ಡನ್ನ ಹಾವು ಕಾಯುತ್ತೆ ಅಂತಾರಲ್ಲ, ಅದು ಹೇಗ್ರಿ ಕಾಯುತ್ತೆ ಅಂದ್ರೆ? ಹೌದು ಕಾಯುವುದು ಸತ್ಯ, ದುಡ್ಡು ಬೇಡಲ್ಲ, ನಾವು ಬಿಟ್ಟು ಓಡೋಯ್ತು, ಆ ಹಾವು ಯಾಕೆ ಕೂತಿದೆ? ಅಂದರೆ ಇಷ್ಟು ಒಳಗಿನ ರಹಸ್ಯ. ಹೇಗೆ ಈ ದುಡ್ಡನ್ನ ಕಾಯಲಿಕ್ಕೆ ಸರ್ಪ ಬೇಕಾದರೆ ಬರೇ ಸರ್ಪ ಬಿಟ್ಟರೆ ಇರಲ್ಲ, ಆ ಸರ್ಪಕ್ಕೆ ಮಂತ್ರಗಾರ ಅದರ ಮೇಲೆ ಮಂತ್ರ ಪ್ರಯೋಗ ಮಾಡುತ್ತಾನೆ. ಸರ್ಪದ ಮೇಲೆ ಮಂತ್ರ ಪ್ರಯೋಗ ಮಾಡಿದರೆ ಆ ಮಂತ್ರಕ್ಕೆ ಬದ್ಧವಾಗಿ ಹಾವು ಅಂದ್ರೆ ಅದರ ಬುದ್ಧಿಯೆಲ್ಲ ಪರಿವರ್ತನೆ ಮಾಡುತ್ತಾನವ. ಅವು ಹೇಗಿರುತ್ತೆ ಅಂತ ಹೇಳಿದರೆ ಇನ್ನೊಬ್ರು ಮುಟ್ಟಿದ್ರೆ ಸಾಕು ಕೊಂದು ಬಿಡುತ್ತೆ, ತನಗೆ ಬೇಕಾಗಿಲ್ಲ ಇನ್ನೊಬ್ರು ಮುಟ್ಟಿದ್ರೆ ಕೊಲ್ಲಬೇಕು. ಈ ತರ ಅದರ ತಲೆಯಲ್ಲಿ ಮಂತ್ರದಿಂದ ಪರಿವರ್ತನೆ ಮಾಡುತ್ತಾನೆ ಮಂತ್ರಗಾರ. ಮಂತ್ರಗಾರನ ಮಂತ್ರದಿಂದ ಬದ್ಧವಾದ ಹಾವು ಹೇಗೆ ರಕ್ಷಣೆ ಮಾಡುತ್ತೋ ದೇವರು ಹಾಗೆ. ಅಂದ್ರೆ ದೇವರಿಗೂ ಕೂಡ ನಮ್ದೇನು ಬೇಕಾಗಿಲ್ಲ, ನಮ್ಮ ಕರ್ಮಗಳು ಕರ್ಮಫಲ ಯಾವುದು ಬೇಡ ಹಾಗಂದ್ರೆ ಒಡೋಬಿಡ್ತಾನೆ. ಆದರೆ ಕಾಯ್ತಾ ಇದ್ದಾನೆ ಹಾವಿನಂತೆ. ಅಂದರೆ ಈ ಹಾವು ಮೇಲೆ, ದೇವರೆಂಬ ಹಾವಿನ ಮೇಲೆ ಯಾರು ಮಂತ್ರ ಪ್ರಯೋಗ ಮಾಡಿದ್ದು ಅಂದ್ರೆ ಹೇಳುತ್ತಾರೆ, ಭಕುತರ ಭಕ್ತಿ ಎಂಬ ಮಂತ್ರಕ್ಕೆ ಸಿಕ್ಕು ತನಗೇನು ಬೇಡದಿದ್ರೂ ಕೂಡ ಕಾಯ್ತಾ ಇರ್ತಾನಂತೆ. ಇಷ್ಟು ಆಳವಾಗಿದೆ ಸರ್ಪನಂದದಿ ಕಾಯ್ದಿಹ ಎಂಬುದರಲ್ಲಿ ಇಷ್ಟು ಆಳ ರಹಸ್ಯ ಕೊಟ್ಟಿದ್ದಾರೆ. ಇಲ್ಲದೆ ಬರೇ ಸರ್ಪ ಕೂದಲು ಸುಮ್ಮನೆ ಕೊಡುತ್ತಾ, ಅದಕ್ಕೇನು ಬೇಕಾಗಿದೆ. ಆ ರೀತಿಯಲ್ಲಿ ಭಗವಂತ ಭಕ್ತರ ಭಕ್ತಿಗೆ ವಶನಾಗಿ ರಕ್ಷಣೆ ಮಾಡುತ್ತಾನಂತೆ. ಆವಾಗ ಮತ್ತೊಬ್ಬ ಬರುತ್ತೆ, ನಮಗೆ ಭಕ್ತಿ ಯಾವಾಗ ಬರುವುದು? 60 ವರ್ಷಕ್ಕೆ 50 ವರ್ಷಕ್ಕೋ ಯಾವಾಗೋ ಹರಿಕಥಾಮೃತ ಸಾರವೋ ಏನೋ ಮುಟ್ಟಿದಾಗ ಅವಾಗ ಭಕ್ತಿ. ಅಷ್ಟುವರೆಗೆ ದೇವರಿಂದ ಸಾಲು ಪಡೆದು ಬೇಕಾದ್ರೂ ಕೊಡೋ ಗೋಡೌನ್ ಕೀಪರ್ ತರ ನೋಡ್ತಾ ಇರ್ತೀವಿ, ಭಕ್ತಿ ಇಲ್ಲ ಮಣ್ಣಿಲ್ಲ. ಹಾಗಾದರೆ ದೇವರು ನಮ್ಮನ್ನ ಅಷ್ಟರವರೆಗೆ ರಕ್ಷಣೆ ಮಾಡಲಿಲ್ವಾ? 60 ವರ್ಷ 50 ವರ್ಷ ತನಕ ನಮಗೆ ಬುದ್ಧಿ ಬರೋವರೆಗೂ ದೇವರು ನಮ್ಮನ್ನು ರಕ್ಷಣೆ ಮಾಡಲಿಲ್ವಾ? ನಾವು ಬುದ್ಧಿ ಬಂದ ಮೇಲೆ ನಾವು ಚೂರು ಚಾರು ಭಕ್ತಿ ಮಾಡುವ ಕಾಲಕ್ಕೆ ಹೇಗೆ ರಕ್ಷಣೆ ಮಾಡಬೇಕೋ ಅದಕ್ಕೆ ತಾತನಷ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ಮೊದಲಿಂದ. ಮತ್ತೆ ಭಕ್ತಿ ಎಂಬ ಮಂತ್ರ ದೇವರ ಮೇಲೆ ಯಾರು ಪ್ರಯೋಗ ಮಾಡಿದ್ದು? ಒಳಗೆ ಕೂತಿದ್ದಾರಲ್ಲ ಅವರು ಯಾರು? ಮಧ್ವರಾಯರು ಪ್ರಯೋಗ ಮಾಡುತ್ತಾರೆ ದೇವರ ಮೇಲೆ. ಸ್ವಾಮಿ ದೀನಂ ದೂನಂ ಏನಂ ಉದ್ಧರ ಅಂತ ಅವರು ದೇವರಲ್ಲಿ ಭಕ್ತಿ ಪಾಶವನ್ನು ಹಾಕಿದಾಗ ಅವರ ಭಕ್ತಿ ಪಾಶಕ್ಕೆ ವಶನಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾ ಬರ್ತಾನೆ. ಸ್ವರೂಪದಲ್ಲಿ ಸಜ್ಜನನಾಗಿದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಸಂರಕ್ಷಣೆಯ ಮಾಡುವ ಎಲ್ಲ ಕಾಲದಿ ಧನವ ಕಾಯಿದಿಹ ಸರ್ಪನಂತೆ ಅನಿಮಿತ್ತ ಬಾಂಧವನು. ಈ ರೀತಿಯಲ್ಲಿ ಭಗವಂತ ನಮಗಾಗಿದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬುದು ಮನಸ್ಸಿಗೆ ಬರಬೇಕು, ಬರಲ್ಲ ಸುಮ್ಮ ಬಾಯಿ ಬರುತ್ತೆ, ತಲೆಗೆ ಬರಬೇಕು, ನಮ್ಮ ಸುತ್ತೇ ಇದ್ದಾನೆ ಎಂಬ ಎಚ್ಚರ ಮೂಡಬೇಕು. ಬಿಸರುಹ ಆಪ್ತ ಆಗಸದಿ ತಾನುದಯಿಸಲು ವೃಕ್ಷಗಳ ನೆಲಲು ಪಸರಿಸುವವು ಇಳೆಯಳು ಅಸ್ತಮಿಸಲು ಅಲ್ಲಲ್ಲೇ ಲೀನಿಪವು. ಶ್ವಸನ ಮುಖ್ಯಮರಾಂತರಾತ್ಮಕ ನೋಳ್ ಅಮರಾಂತರಾತ್ಮಕನ ವಶದೋಳಿರುತಿಪ್ಪವು ಜಗತ್ರಯ ಬಸುರೋಳ್ ಇಂಬಿಟ್ಟೆಲ್ಲ ಕರ್ಮವ ತೋರ್ಪ ನೋಳ್ಪರಿಗೆ. ಸೂರ್ಯ ಬಿಸರುಹ ಆಪ್ತ, ಬಿಸರುಹ ಅಂದ್ರೆ ಕಮಲ, ಕಮಲಕ್ಕೆ ಆಪ್ತ ಸೂರ್ಯ. ತಾನುದಯಿಸಲು ಸೂರ್ಯ ಮೇಲಕ್ಕೆ ಬರುವಾಗ ವೃಕ್ಷಗಳ ನೆಲಲು ಪಸರಿಸುವವು ಇಳೆಯಳು. ಸೂರ್ಯ ನೆಲ ಬೀಳದು ಕಾಂತಿ ಬೀಳ್ತಾ ಇದ್ರೆ ನೆರಳು ಹಾಗೇ ಬೀಳ್ತಾ ಹೋಗುತ್ತೆ. ಅಸ್ತಮಿಸಲು ಅಲ್ಲಲ್ಲೇ ಎಲ್ಲ ಹೊರಟು ಹೋಗುತ್ತೆ. ಹಾಗೆ ಭಗವಂತ ಆತನ ವಿಶೇಷವಾದ ವಶನಲ್ಲಿ ಹೇಳ್ತಾರೆ, ಶ್ವಸನ ಮುಖ್ಯ ಅಮರಾಂತರಾತ್ಮಕನ ಅಂದ್ರೆ ಮುಖ್ಯ ಪ್ರಾಣಾದಿ ದೇವತೆಗಳ ಒಡೆಯನಾದ ಶ್ರೀಹರಿಯ ವಶದೋಳಿರುತಿಪ್ಪವು ಜಗತ್ರಯ. ಅಂದರೆ ಹೇಗೆ ಸೂರ್ಯನ ಕಿರಣ ಬಿದ್ದರೆ ನೆರಳು ಬರುತ್ತೆ, ಇಲ್ಲದರೆ ಇಲ್ಲ, ಅದೇ ತರ ಇಡೀ ಜಗತ್ತಿನಲ್ಲಿ ಚಲನ ವಲನ ಸ್ವಾಮಿ ಮಾಡಿಸಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಈ ತರ ಜಗತ್ತೆಲ್ಲ ಆ ಭಗವಂತನ ವಶವಾಗಿದೆ. ಬಸುರೋಳು ಇಂಬಿಟ್ಟು ಎಲ್ಲ ಕರ್ಮವ ತೋರ್ಪ ನೋಳ್ಪರಿಗೆ, ಎಲ್ಲರನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡು ವಿಶೇಷವಾಗಿ ಎಲ್ಲರ ಒಳಗೆ ತಾನೇ ಇದ್ದು ಹೇಳ್ತಾರೆ, ಬಸುರೋಳು ಇಂಬು ಇಟ್ಟು ಅಂದ್ರು. ಏನದು ಅಂದ್ರೆ ಎಲ್ಲರಿಗೂ ಕೂಡ ಪ್ರಳಯ ಕಾಲದಲ್ಲಿ ಬಸುರೋಳು ತನ್ನ ಹೊಟ್ಟೆಯಲ್ಲಿ ಇಟ್ಟು ಇಂಬಿಟ್ಟು, ಇಂಬು ಅಂದ್ರೆ ಸಂತೋಷ, ಸಂತೋಷ ಕೊಡ್ತಾನಂತೆ. ಅದಕ್ಕೆ ಹೇಳ್ತಾರೆ ಜ್ಯೋತೀರ್ಥರು, ಎಲ್ಲಿ ಹೇಳ್ತಾರೆ ಅಂದ್ರೆ ತತ್ವನಿರ್ಣಯದಲ್ಲಿ ಒಂದು ಕಡೆ ಹೇಳ್ತಾ ಇಷ್ಟು ಹೇಳ್ತಾರೆ ಭಗವಂತನ ಕುರಿತು. ಪ್ರಳಯ ಕಾಲದಲ್ಲೂ ದಿನದಿನದಲ್ಲೂ ಕೂಡ ಸುಷುಪ್ತಿಯನ್ನು ಕೊಟ್ಟು ರಕ್ಷಣೆ ಮಾಡುವ ಸ್ವಾಮಿ ನಿನಗೆ ನಮಸ್ಕಾರ ಅಂತ. ಯಾಕೆ? ತುಂಬಾ ಜನ್ಮಗಳು ಪಡೆದು ಪಡೆದು ಸುಸ್ತಾಗಿರುವ ಜೀವರಿಗೆ ಹೊಟ್ಟೆಯಲ್ಲಿ ಸುಖವಾದ ಸುಷುಪ್ತಿ ಕೊಡ್ತಾನೆ. ದಿನದಲ್ಲಿ ಒದಾಡಿ ಒದಾಡಿ ರಾತ್ರಿ ಸೇರುವಂತವನಿಗೆ ಒಳ್ಳೆ ನಿದ್ದೆಯನ್ನು ಕೊಟ್ಟು ರಕ್ಷಣೆ ಮಾಡುತ್ತಾನೆ ಭಗವಂತ. ಆ ರೀತಿಯಲ್ಲಿ ಆವಾಗ ಹೊಟ್ಟೆಯಲ್ಲಿಟ್ಟು ರಕ್ಷಣೆ ಮಾಡುತ್ತಾನೆ, ಈವಾಗ್ಲೂ ಹೊಟ್ಟೆಯಲ್ಲಿಟ್ಟು ರಕ್ಷಣೆ ಮಾಡುತ್ತಾನಂತೆ. ಯಾವಾಗ? ಸುಷುಪ್ತಿಯಲ್ಲಿ. ಹೇಗೆ ಅಂದರೆ ಹೇಳುತ್ತಾರೆ, ಜೀವನ ಪ್ರಕಾಶವನ್ನ ವಿಶ್ವ ತೈಜಸನತ್ತರಿಗೆ ತಂದು, ಕಂಠಸ್ಥಾನಕ್ಕೆ ತಂದು, ಇಡೀ ಪ್ರಕಾಶವನ್ನ ಜೀವನಲ್ಲಿಟ್ಟರೆ ಇಡೀ ಜೀವನ ನುಂಗಿಬಿಡುತ್ತಾನೆ. ಪ್ರಾಜ್ಞ ತನ್ನ ಹೊಟ್ಟೆಯಲ್ಲಿ ಆಲಿಂಗನ ಮಾಡಿಕೊಂಡು ಜೀವನಿಗೆ ಸುಖ ಕೊಡುತ್ತಾನೆ. ಇದನ್ನ ಅರಣ್ಯಕಾಚಾರ್ಯ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಭಗವಂತನಲ್ಲಿ ಪ್ರವೇಶ ಮಾಡಿಬಿಡ್ತಾನಂತ ಜೀವ. ಅದಕ್ಕೆ ಬಸಿರೋಳ್ ಇಂಬಿಟ್ಟು ಎಲ್ಲರಿಗೂ ಸುಖ ಕೊಡುತ್ತಾನೆ. ಹೇಳ್ತಾರೆ ಕಲ್ಪಾವಸಾನೇಚಯ, ಕಲ್ಪಾವಸಾನದಲ್ಲೂ ಕೂಡ ನಿತ್ಯದಲ್ಲೂ ಕೂಡ ಅವರವರ ದುಃಖಗಳ ಪರಿಹಾರ ಮಾಡತಕ್ಕಂತಹ ಸ್ವಾಮಿ. ಎಲ್ಲ ಕರ್ಮವ ತೋರ್ಪ ನೋಳ್ಪರಿಗೆ, ದೇವರೇ ಎಲ್ಲರಲ್ಲಿದ್ದು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ. ಯಾರ್ಯಾರು ಗೊತ್ತಾಗತ್ತ? ಗೊತ್ತಾಗಲ್ಲ. ಆದರೆ ಗುರುಗಳ ಕರುಣೆಯಿಂದ ಚಾಳಿಸ ಒಳ್ಳೆ ಕನ್ನಡಕ ಹಾಕೊಂಡವರಿಗೆ ನೋಳ್ಪ ತೋರ್ಪ ಅಂತೆ. ಅವರಿಗೆ ಎಲ್ಲಿ ನೋಡು ದೇವರೇ ಮಾಡಿಸ್ತಾ ಇದ್ದಂಗೆ ಕಾಣಿಸುತ್ತೆ. ನಮಗೆ ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂತ ಕಾಣಿಸುತ್ತೆ. ಗುರುಗಳ ಕರುಣೆ ಎಂಬ ಒಳ್ಳೆ ಕನ್ನಡಕ ಹಾಕೊಂಡ್ರೆ ಅವಾಗ ಬುದ್ಧಿಗೆ ಇವರಲ್ಲಪ್ಪ ದೇವರೇ ಮಾಡಿಸ್ತಾ ಇದ್ದಾರೆ, ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಅದಕ್ಕೆ ತೋರ್ಪ ನೋಳ್ಪರಿಗೆ, ಯಾರು ಸರಿಯಾಗಿ ನೋಡ್ಲಿಕ್ಕೆ ಬರುತ್ತೋ ಅವರಿಗೆ ಮಾತ್ರ ತನ್ನ ವ್ಯಾಪಾರವನ್ನ ತೋರಿಸ್ತಾನೆ. ತ್ರಿಭುವನೈಕಾರಾಧ್ಯ ಲಕ್ಷ್ಮಿ ಸುಭುಜ ಯುಗಳಾಲಿಂಗೆ ತಂಗ ಸ್ವಭೂ ಸುಖಾತ್ಮ ಸುಪರ್ಣ ವರ್ಣ ಸುಪರ್ಣ ಸುವರ್ಣ ವರ್ಣ ಸುಪರ್ಣ ವರವಹನ ಅಭಯದ ಅನಂತರ್ಕ ಶಶಿ ಸನ್ನಿಭಾ ನಿರಂಜನ ನಿತ್ಯದಲ್ಲಿ ತನಗಭಿನಮಿಸುವರಿಗೀವ ಸರ್ವಾರ್ಥಗಳ ತಡೆಯದಲೆ. ತ್ರಿಭುವನೈಕಾರಾಧ್ಯ, ಮೂರು ಭುವನಗಳಲ್ಲಿ ಜಗತ್ತ್ರಯಗಳಲ್ಲಿ ಇವನೊಬ್ಬನನ್ನೇ ಪೂಜೆ ಮಾಡೋದು. ಅಲ್ರಿ ಬೇರೆಯವ್ರನ್ನೆಲ್ಲ ಪೂಜೆ ಮಾಡ್ತಾರಲ್ಲ ಅಂದ್ರೆ ಅವ್ರ ಮೂಲಕ ಇವನೇ ಸ್ವೀಕಾರ ಮಾಡಿ ಅವ್ರಿಗೂ ಕೊಡ್ತಾನೆ. ದೇವರಿಲ್ಲದೆ ಯಾರು ಯಾವ ಪೂಜೆಯನ್ನು ಯಾವ ಕಾಲದಲ್ಲೂ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ತ್ರಿಭುವನೈಕಾರಾಧ್ಯ ಲಕ್ಷ್ಮಿ ಸುಭುಜ ಯುಗಳ ಆಲಿಂಗಿತಾಂಗ, ಲಕ್ಷ್ಮೀದೇವಿಯ ಭುಜಗಳು, ಆಕೆ ಆಲಿಂಗನ ಮಾಡಿಕೊಂಡಿರ್ತಾಳಂತೆ ದೇವರನ್ನ. ಎಂಥ ಭುಜ? ಸುಭುಜ ಅಂತ ಹೇಳ್ತಾರೆ. ಅದೇನು ನಮ್ದು ಭುಜ ಇದೆಯಲ್ಲ, ನಮ್ದು ಸುಭುಜ ಅಂತ ಕರೀರಿ. ಇಲ್ಲ ಅಂದ್ರು, ಆಕೆ ಭುಜಗಳು ಸುಭುಜ ಅಂತೆ. ಯಾಕೆ? ಆ ಭುಜಗಳಿಂದ ಶ್ರೀಹರಿಯ ಕಾರ್ಯವನ್ನು ಮಾತ್ರ ಮಾಡುತ್ತಾ ಇರ್ತಾಳೆ ಆಕೆ. ಆ ಭುಜಗಳಿಂದ ಶ್ರೀಹರಿಯ ಸೇವೆಯನ್ನೇ ಮಾಡ್ತಾ ಇರ್ತಾಳೆ, ಬೇರೆ ಕೆಲಸವೇ ಮಾಡಲ್ಲಂತೆ ಅಂಥ ತಾಯಿ. ಅದಕ್ಕೆ ಆ ಭುಜಗಳೆಂಥ ಒಂದು ಪರಮ ಪವಿತ್ರ, ಶ್ರೀಹರಿಯ ಸ್ಪರ್ಶದಿಂದ ಸದಾ ಪವಿತ್ರವಾದ್ದು, ಕಾಮಾದಿ ದೋಷ ವರ್ಜಿತವಾದಂಥ ಭುಜ. ಅದಕ್ಕೆ ಸುಭುಜ ಯುಗಳ ಆಲಿಂಗಿತಾಂಗ. ಇನ್ನು ಹೇಳ್ತಾರೆ ಈ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಅರಣ್ಯಕಾಚಾರ್ಯ ಹೇಳ್ತಾರೆ, ನಮ್ಮ ಶರೀರ ಎಲ್ಲ ಇದ್ದರೆ, ಕೈ ಕಾಲು ಎಲ್ಲ ಇದ್ದರೆ ಆಯಾ ಆಕಾರದಲ್ಲಿ ಭಗವಂತ ಇರ್ತಾನೆ. ಲಕ್ಷ್ಮೀದೇವಿ ಭುಜಗಳಿಂದ ದೇವರನ್ನ ಆಲಿಂಗನ ಮಾಡಿಕೊಂಡ್ರೆ ಆ ಆಕಾರದಲ್ಲಿ ಭಗವದ್ ರೂಪಗಳೇ ದೇವರನ್ನ ಆಲಿಂಗನ ಮಾಡಿಕೊಂಡದ್ದು. ಅದರಿಂದ ಭಗವಂತನನ್ನು ಏನಂತ ಕರೀತಾರೆ ಅಂದರೆ ಸ್ವಾರ್ಥ ಯೋಷಿದ್ರಮಣ, ತನ್ನದೇ ಆದ ಹೆಣ್ಣು ರೂಪದಿಂದ ರಮಣ ಮಾಡುವವ. ಅಂದರೆ ಆತನಿಗೆ ಲಕ್ಷ್ಮೀದೇವಿ ಬೇಡವೇ ಬೇಡ, ತನ್ನೊಳಗೆ ತಾನು ರಮಣ ಮಾಡುತ್ತಾನೆ. ಅದಕ್ಕೆ ಸ್ವರಮಣ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಸುಭುಜ ಯುಗಳ ಲಿಂಗಿತಾಂಗ ಸ್ವಭೂ ಸ್ವಯನೈವ ಭವತಿ ಇತಿ. ಅಂದರೆ ಇನ್ನೊಬ್ಬರಿಂದ ಇವ ಹುಟ್ಟಿ ಬರಲ್ಲ, ತಾನಾಗಿ ಪ್ರಾದುರ್ಭೂತನಾಗಿ ಬರ್ತಾನೆ. ಅದಕ್ಕೆ ಸ್ವಭೂ ಸುಖಾತ್ಮ, ಸುಖಭರಿತನಾದ ಆತ್ಮ. ಅಷ್ಟೇ ಅಲ್ಲ, ಸುಖಾತ್ಮ ನಮಗೆ ಸುಖ ಕೊಡುವ ಆತ್ಮ. ಸುಖಾತ್ಮ ಆತ್ಮ ಶಬ್ದಕ್ಕೆ ಅರ್ಥ ಸುಖಪ್ರದತ್ವಾದ ಆತ್ಮನಾಮ, ನಮಗೆ ಸುಖ ಕೊಡತಾನಾದ್ದರಿಂದ ದೇವರಿಗೆ ಆತ್ಮ ಅಂದ್ರು. ಸುಖಾತ್ಮ ಅಂದ್ರೆ ಸುಖಭರಿತನಾಗಿದ್ದುಕೊಂಡು ನಮಗೆ ಸುಖ ಕೊಡತಾನಾದ್ದರಿಂದ ಸುಖ ಆತ್ಮ ಅಂದ್ರು. ಸುಖಾತ್ಮ ಸುವರ್ಣ ವರ್ಣ, ಒಳ್ಳೆ ಬಂಗಾರದ ವರ್ಣದಲ್ಲಿದ್ದಾನೆ. ಅಥವಾ ಹೇಳ್ತಾನೆ ಸುವರ್ಣ ಒಳ್ಳೆ ವರ್ಣಗಳು ಯಾವುದು ವೇದ, ಅದರೊಳಗೆ ವರ್ಣ ಶಬ್ದ ವಚ್ಚನಾಗಿದ್ದಾನೆ ಸುವರ್ಣ ವರ್ಣ. ಹಾಗೆ ಸುಪರ್ಣ ವರ ವಾಹನ, ಸುಪರ್ಣ ಒಳ್ಳೆಯದಾದ ಪರ್ಣಗಳು ಅಂದ್ರೆ ಪಕ್ಷಗಳು ಇರತಕ್ಕಂಥವರು ಗರುಡ ದೇವರು, ಅವರ ವರ ವಾಹನ, ಅವರೇ ವಾಹನವಾಗಿ ಇರುವಂಥವ. ಹೌದಾ, ದೇವರನ್ನೇ ಹೊತ್ತು ಬಿಡ್ತಾರ, ಅವರನ್ನೇ ದೇವರು ಹೊಡಿತಾರೆ ಎಂದು. ಸುಪರ್ಣ ವರ ವಾಹನ, ಗರುಡ ದೇವರನ್ನ ಹೊತ್ತು ತಿರುಗುವವನೇ. ಗರುಡ ದೇವರನ್ನ ಹೊತ್ತು ಅವರ ಮೂಲಕ ತನ್ನನ್ನು ತಾನು ಹೊತ್ತುಕೊಂಡು ತಿರುಗ್ತಾ ಇರುತ್ತಾನೆ ಗರುಡ ದೇವರು. ಒಂದ್ಸಲ ಬಂತಂತೆ, ಏನು ಚೂರು ನಾ ಹೊರಿತಾ ಇದ್ದೇನೆ. ಹೌದಾ, ನನ್ನ ನೀ ಹೊರಿತೀಯನಪ್ಪ? ಮನಸ್ಸಲ್ಲಿ ಬಂತು, ನಾನು ಹೊರಿತಾ ಇದ್ದೇನೆ, ಈತ ಜಗತ್ತನ್ನ ಹೊರಿತಾನೆ, ನಾನೇ ಹೊರೆದು ಬಿಡ್ತಾ ಇದ್ದೇನಲ್ಲ. ಚೂರು ಭಾರ 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 ಇದೇ ಬಿಟ್ರಂತೆ ಸ್ವಾಮಿ ಅಂದ್ರೆ. ನೀನೇ ಹೊರಿಯೋದಲ್ಲಪ್ಪ. ಇಲ್ಲ ಸ್ವಾಮಿ, ತಪ್ಪಾಯಿತು. ಆಗ ಮತ್ತೂ ಹಗುರಾದ ಸ್ವಾಮಿ, ಅವರಲ್ಲಿ ನಿಂತು ತಾನೇ ಹೊತ್ತು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಸುಪರ್ಣ ವರ ವಾಹನ, ಅಥವಾ ಸುಪರ್ಣ ವರ. ಸುಪರ್ಣ ಯಾರು? ಗರುಡ. ಅವರಕ್ಕಿಂತ ವರ ಶ್ರೇಷ್ಠ ವಾಯುದೇವರು. ಅವರ ವಾಹನ ವಾಯು ವಾಹನ ಸುಪರ್ಣ ವರ ವಾಹನ. ಇನ್ನ ಹೇಳ್ತಾ ಇದ್ದಾರೆ, ಅಭಯದ ಅನಂತರ್ಕ ಶಶಿ ಸನ್ನಿಭ. ಅಭಯದ ಭಯವಿಲ್ಲದೆ ಇರುವಂತೆ ನಮ್ಮನ್ನು ಅನುಗ್ರಹ ಮಾಡತಕ್ಕಂಥವ. ಅದರಿಂದ ಅಭಯದ ಅಥವಾ ಅಭಯ ಭಯ ಭಯರಹಿತರು ಅಂತ ಯಾರು? ವಾಯುದೇವರು. ಅವರನ್ನು ನಮಗೆ ಕೊಡುವಂಥವ, ವಾಯುದೇವರ ಮೂಲಕ ಅನುಗ್ರಹ ಮಾಡುವಂಥವ. ಅದರಿಂದ ಅಭಯದ. ಇನ್ನ ಅನಂತ ಅರ್ಕ ಶಶಿ ಸನ್ನಿಭ, ಅನಂತ ಸೂರ್ಯ ಚಂದ್ರರ ಕಾಂತಿ ಭಗವಂತನದ್ದು ಅಲ್ಲ, ಅವರ ಕಾಂತಿ ಇವನಿಗೋ ಇವರ ಕಾಂತಿ ಅವನಿಗೋ ಅಂತ ಹೇಳಿದ್ರೆ, ಅನಂತ ಸೂರ್ಯ ಚಂದ್ರರೊಳಗೆ ನಿಂತು ಅಂಥ ಕಾಂತಿಯನ್ನ ಹೊರಹೊಮ್ಮುವಂತೆ ಮಾಡುವ ಅದ್ಭುತ ಪ್ರಕಾಶ ಇವನದ್ದು. ನಿರಂಜನ ಅಂತೇ ಇಲ್ಲದವ, ಇಡೀ ಸಂಸಾರಕ್ಕೆ ಕೊಠಾರ ಒಂದು ಗುಣ. ಅದನ್ನೇ ಹೇಳುತ್ತಾರೆ, ಮನ್ಯೇ ಅಕುತಶ್ಚಿದ್ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸದಾತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಅಭೀ. ಏಕಾದಶಿ ಹೇಳ್ತಾರೆ ಜಯಂತೇ ಉಪಾಖ್ಯಾನದಲ್ಲಿ, ಇಡೀ ಸಂಸಾರ ಹೋಗಬೇಕಾದರೆ ಭಗವಂತನನ್ನ ಚಿಂತನೆ ಮಾಡು. ಯಾರನ್ನ? ಅಚ್ಯುತನನ್ನ. ಹೇಗೆ? ಅವನ ಪಾದಾಂಬುಜ ಉಪಾಸನೆ ಮಾಡು. ಪಾದ ಉಪಾಸನೆ ಮಾಡುವಲ್ಲಂತಿಲ್ಲ, ಹೇಳಿಲ್ಲ ಪಾದ ಅಂಬುಜ ಉಪಾಸನ ಅಂದ್ರು. ಅಂಬುಜ ಅಂತ ಯಾಕೆ ಹೇಳಿದ್ರು ಅಂದ್ರೆ, ದೇವರ ಕಾಲು ಸುಂದರ ಕೋಮಲ, ಏನು ಕಮಲದಂತೆ ಕೋಮಲ, ಕಮಲದಂತೆ ಸುಂದರ, ಕಮಲದಂತೆ ಅಂಟಿಲ್ಲ. ಕಮಲಕ್ಕೂ ನೀರಲ್ಲಿರುತ್ತೆ ಅಂಟಿರಲ್ಲ, ದೇವರಿಗೂ ಅಂಟಿಲ್ಲ, ದೇವರ ಪಾದಕ್ಕೂ ಅಂಟಿಲ್ಲ. ಹಾಗಾದರೆ ದೇವರ ಯಾವ ಗುಣ ಚಿಂತನೆ ಮಾಡಬೇಕು? ಅಂಟಿಲ್ಲದ ಗುಣ ಚಿಂತನೆ ಮಾಡಿದರೆ, ದೇವರನ್ನ ನಿರಂಜನ ಅಂತ ಚಿಂತನೆ ಮಾಡಿದರೆ ನಮಗೂ ಸಂಸಾರದ ಅಂಟು ಹೋಗಿಬಿಡುತ್ತೆ. ನಿರಂಜನ ನಿತ್ಯದರಿ ತನಗ ಅಭಿನಮಿಸುವರಿಗೆ, ನಿತ್ಯದರಿ ನಮಸ್ಕಾರ ಮಾಡುವಂಥವರಿಗೆ ಈ ಯುವ ಸರ್ವಾರ್ಥಗಳ ತಡೆಯದಲೆ. ಇಲ್ಲೇ ಬರುತ್ತೆ ನೋಡ್ರಿ, ಸುಮ್ಮನೆ ಯಾಕೆ ಕೊಡಬಾರದು? ನಮಸ್ಕಾರ ಮಾಡಿದ್ರೇನೇ ಕೊಡ್ತಾನಂತೆ. ಏನೋ ಅಪ್ಪ ಇದು, ಏನು ನಮ್ಮ ಪಾಡ್ ನಾವು ಮನೆ ಕುತ್ಕೊಂಡು ಕಾಫಿ ಕೊಡ್ತಿರ್ತೀವಪ್ಪ, ದೇವ್ರ ಪೂಜೆ ಎಲ್ಲ ಒಂದಿಲ್ಲ, ಮೋಕ್ಷ ಕೊಡ್ಬೋದಲ್ಲ ನಮಗೆ? ನಮಸ್ಕಾರ ಮಾಡಿದ್ರೇನೆ ಯಾಕೆ ಕೊಡಬೇಕು ಅಂದ್ರೆ, ಇಷ್ಟೇ, ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇದ್ದವರಿಗಾದರೆ ಅವ್ರ ಕಾಲ ಜ್ಞಾನ ಯಾಕೆ ಮಾಡಲಿ? ಅದು ಬರುತ್ತೆ. ಸ್ವಾತಂತ್ರ್ಯ ಇದ್ದವನಾದ್ರೆ ಅವನೆಷ್ಟು ನಾನೆಷ್ಟು ಅದು ಬರುತ್ತೆ. ಏನೂ ಇಲ್ಲದೆ ಬಿದ್ದವರಿಗೆ, ಏನೂ ಇಲ್ಲದೆ ಬಿದ್ದವರಿಗೆ ಅವನಿಷ್ಟು ಅನ್ಲಿಕ್ಕಾಗುತ್ತಾ? ಅವನ ಮೇಲೆ ಆಧಾರಪಟ್ಟಾಗ, ಅಂದರೆ ದೇವ ನಿನ್ನ ಮೇಲೆ ನಾನು ಸದಾ ಆಧಾರಪಟ್ಟಿದ್ದೇನೆ ಅಂತ ತಿಳ್ಕೊಂಡು ಅದನ್ನ ದೇವರ ಮುಂದೆ ಹೇಳುವ ರೀತಿಯೇ ನಮಸ್ಕಾರ. ಇಲ್ಲಿ ನೋಡಿ, ನಾವು ಇನ್ನೊಬ್ಬರು ನಮಸ್ಕಾರ ಮಾಡಬೇಕಾದ್ರೆ, ಅವರು ಕಾಲು ಹಿಡಿಬೇಕಾದ್ರೆ ಸ್ವಲ್ಪ ಮನಸ್ಸಲ್ಲಿ ಅವ್ರ ಕಾಲು ಹಿಡಿಬೇಕಾ? ಯಾಕೆ ಅವರು ತಲಿ ಬೇಕಾದ್ರೆ ತಲಿ ಹಿಡಿತೀವಿ, ಕಾಲು ಹಿಡಿಯಲ್ಲ. ತಲಿ ಉತ್ತಮ, ಉತ್ತಮ ಅಂಗ. ಇದು ಕಾಲು ಅಧಮ ಅಂಗ, ನಾನಾ ಕೊಚ್ಚೆ ಕೊಳೆ ಎಲ್ಲ ಇರುತ್ತೆ, ಅದು ಹಿಡಿಬೇಕೇನಿಲ್ಲ. ನಾವು ದೇವರಲ್ಲಿ ಆ ಡಿಫರೆನ್ಸೇ ಇಲ್ಲ ಅಂತೆ. ದೇವರ ತಲೆ, ದೇವರ ಪಾದ ಎರಡೂ ಒಂದೇ. ದೇವರ ತಲೆ, ದೇವರ ಪಾದ ಎರಡೂ ಒಂದೇ. ಅವ ನೋಡ್ತಾ ಇರ್ತಾನೆ, ನಮ್ ಸೊಕ್ಕು ಹೋಯ್ತಾ ಇಲ್ಲ ಅಂತ ನೋಡ್ತಾನೆ, ಹೋದ ಕೂಡಲೇ ತಲೆ ಮೇಲೆ ಇಟ್ಕೊಂತಾನೆ. ಇಲ್ಲದಿದ್ರೆ ಒಂದು ಚಿಂತನೆ ಮಾಡಿ, ನಾವು ರೋಡಲ್ಲಿ ನಡ್ಕೊಂಡು ಬಂದಿರ್ತೀವ, ಒಂದು ವೇಳೆ ಕಾಲಿಗೆ ಚಪ್ಪಲಿ ಇಲ್ಲದೇನೆ ದೇವಸ್ಥಾನಕ್ಕೆ ಬಂದವು, ಮನೆ ಮುಂದೆ ಹೋಗ್ತಾ ಇದ್ವು, ಮತ್ತೆ ಹೋಗುವಾಗ ಮನೆ ಮುಂದೆಲ್ಲ ಏನೋ ಕೊಚ್ಚೆ ಬಿದ್ದಿತ್ತು, ಅದು ತುಳ್ಕೊಂಡೇ ಹೋಗ್ಬೇಕು. ಮನೆವರೆಗೂ ಹೋದವು, ಹೋದ ಕೂಡಲೇ ಹಾಗೆ ಮನೆಗೆ ಹೋಗ್ತೀವ? ಹೋಗಲ್ಲ. ಏ ನೀರು ತಗೊಂಬಾ ಅಂತ ಹೇಳಿ ಒಂದು ಬಕೆಟ್ ನೀರಿಂದ ತೊಳೆದು ಹೋಗ್ತೀವಿ. ಅಷ್ಟು ತೊಳೆದ್ರೂ ಕೂಡ ಆ ಮನೆ ಒಳಗೆ ಹೋಗಿ ಆ ಕಾಲನ್ನ ಮುಟ್ಟಿ ಹಾಗೆ ಊಟ ಮಾಡ್ತೀವ? ಇಲ್ಲ, ಕೈ ತೊಳೆದು ಊಟ ಮಾಡ್ತೀವಿ. ನಮ್ಮ ಕಾಲು ಮುಟ್ಲಿಕ್ಕೆ ನಮಗೆ ಹೆಸಿಗೆ, ಆ ಕಾಲು ಮುಟ್ಟಿ ಒಳ್ಳೇದು ಮಾಡಲಿಕ್ಕೆ ಹೆಸಿಗೆ. ಅಂಥದ್ದು ಈ ಜಗತ್ತಿಗೆ ಒಡೆಯ ಸ್ವಾಮಿ ನಮ್ಮ ಕಾಲಿನ ಅಂಗಾಲಿನ ಚರ್ಮದ ಕಣ ಕಣದಲ್ಲೂ ಅವ ನಿಂತಿದ್ದಾನೆ. ಇಲ್ಲ ಅಂತೀರಾ? ಇದ್ದಾನಲ್ವಾ? ಇಲ್ಲ ಅಂದ್ರೆ ಚರ್ಮ ಕೊಳ್ತು ಹೋಗಿ ಸತ್ತೋಗ್ತೀವಿ ನಾವು. ಯಾವ ಚರ್ಮದಲ್ಲಿ, ಯಾವಾಗ? ಏ ನಿನ್ ಕಾಲಿಗೆಲ್ಲ ಕೊಳೆ ಆಗಿದೆ, ಅದು ಬಿಟ್ಮೇಲೆ ಬರ್ತೀನಿ ನಾನು, ನೀನ್ ತೊಳೆದ ಮೇಲೆ ಬರ್ತೀನಿ ಅಂತ ಹೇಳಲ್ಲ. ಕಾಲಿಗೆ ಕೊಚ್ಚೆ ಆಗಿ ಇದ್ರೂ ಅಲ್ಲೇ ಇರ್ತಾನೆ ಅಂಟುಕೊಂಡು. ಕ್ಷಣ ಬಿಟ್ರೆ ಸಾಕು ಮತ್ತೆ ಕಾಲು ತೆಗಿಬೇಕು ನಮ್ದು. ಮತ್ತವನು ಸೊಕ್ಕದೇನ್ರಿ? ಅವನಲ್ಲಿದೆಯಾ ಇವು ನನ್ನ ಕಾಲಿಗೆ ಬೀಳಿ ಬಿದ್ರೆ ಹೊರತು ಕಾಪಾಡಲ್ಲ ಅಂತ ಸೊಕ್ಕಿದೆಯಾ? ಇಲ್ಲ. ಹಾಗಾದ್ರೆ ಏನೂ ದೋಷ ಇಲ್ಲದ ಸ್ವಾಮಿ ನಮ್ಮ ಕಾಲ ಹತ್ರ ಇದ್ದು ನಮ್ಮನ್ನೇ ಸೇವಾ ಮಾಡ್ತಾ ಇದ್ದಾನೆ, ಇಂಥವನ್ ಮತ್ತೆ ಕಾಲಿಗೆ ಬೀಳು ಅಂತ ಯಾಕೆ ಹೇಳ್ತಾನೆ ಅಂದ್ರೆ ಒಳಗೆ ಏನೋ ಇರಬೇಕು. ಏನದು? ನಮ್ಮ ಸೊಕ್ಕು ಕಳೆದರೆ ನಾವು ಚೆನ್ನಾಗಿರ್ತೀವಿ, ಅದಕ್ಕೆ ಬಾರೋ ಅಂತ ಕಾಯ್ತಾ ಇದ್ದಾನೆ. ಇದನ್ನ ಹೇಳುತ್ತಾ ಇದ್ದಾರೆ. ತನಗೆ ಅಭಿನಮಿಸುವರಿಗೆ ಬರೇ ನಮಿಸುವರಿಗೆ ಈ ಅಲ್ಲ. ಯಾಕೋ ಇವನಿಗೆ ನಮಸ್ಕಾರ ಮಾಡಲೇಬೇಕಪ್ಪ ಅಂತ ಮಾಡಿದ್ರೆ ಕೊಡಲಂತೆ. ಅಭಿನಮಿಸುವರು ಇವನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ನಮಸ್ಕಾರ ಮಾಡುವವರಿಗೆ, ಹೌದಪ್ಪ ಇವ ನಿರ್ದೋಷ ಅಂತ ನಿಶ್ಚಯ ಜ್ಞಾನಪೂರ್ವಕವಾಗಿ ನಮಸ್ಕಾರ ಯಾರು ಮಾಡುತ್ತಾರಿಗೆ ಅವರಿಗೆ ಸರ್ವ ಅರ್ಥಗಳ ತಡೆಯದಲೆ ಇವ. ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳು ಬಂದ್ರೆ ತಂದೆ ತಾಯಿ ನೋಡ್ತಾ ಇರ್ತಾರೆ, ಈ ಮಗ ನಮಸ್ಕಾರ ಮಾಡ್ತಾನಾ ಇಲ್ವಾ ಅಂತ. ಹುಟ್ಟಿದ ಬಂದ ಕೂಡಲೇ ಅವನಿಗೆಲ್ಲ ಕೊಡ್ತಾರೆ, ಒಳ್ಳೆ ಡ್ರೆಸ್ಸು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ತಾವೇ ಇರ್ತಾರೆ, ಎಲ್ಲ ಮಾಡ್ತಾರೆ. ಅವ ನೋಡ್ತಾ ಇರ್ತಾರೆ. ಅವ ಬಂದು ಒಂದು ಸಲ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ಕೂಡಲೇ ತಂದೆ ತಾಯಿಗಿರತ್ತಲ್ಲ ನಮಸ್ಕಾರ ಮಾಡಬೇಕು ಅಂತ. ಯಾರಾದರೂ ತಂದೆ ತಾಯಿಗಳನ್ನ, ಇದೇನು ತಂದೆ ತಾಯಿ ರೀ, ಮಕ್ಕಳು ಬಂದು ತಲೆಯಿಟ್ಟು ಕಾಲಿಗೆ ನಮಸ್ಕಾರ ಮಾಡಬೇಕಾ ಅಂದ್ರೆ ಇವರು ಕಾಲ ಹತ್ರ ಬಿದ್ದಿರ್ಬೇಕೇನ್ರಿ ಈ ಮಕ್ಕಳೆಲ್ಲ, ಎಂಥ ತಂದೆ ತಾಯಿ ನೋಡಿ ಅಂತ ಯಾರು ಅಂತಾರ? ಯಾರು ಅಂಬಲ್ಲ. ತಂದೆ ತಾಯಿಗಳು ಬಯಕಿರೋ ಸತ್ಯ. ಆದ್ರೆ ಆ ಬಯಸಿದಾಗ ಆ ಮಕ್ಕಳು ಬಂದು ನಮಸ್ಕಾರ ಮಾಡಿದ್ರೆ, ಚಿಕ್ಕ ಮಕ್ಕಳು ಪುಟ್ಟ ಮಗು ಬಂದು ಕಾಲು ಮೇಲೆ ಬಿದ್ದು ಕೂಡಲೆ ಈ ಮಕ್ಕಳಿಗೆ ನಮಸ್ಕಾರ ಮಾಡುವಂತ ಕೂಡಲೆ ನಮ್ ತರ ದೂರದಿಂದ ಸ್ಟೈಲ್ ಆಗಿ ನಮಸ್ಕಾರ ಮಾಡಲ್ಲ. ಈ ನಮಸ್ಕಾರಗಳಲ್ಲೂ ನಾನಾ ನಮಸ್ಕಾರಗಳಿವೆ. ಅದರಲ್ಲಿ ಎದುರಿಗಿರುವ ವ್ಯಕ್ತಿ ಪ್ರಕಾರ ನಮಸ್ಕಾರ ಹೋಗ್ತಾ ಇರುತ್ತೆ. ಎದುರಿಗಿರುವ ವ್ಯಕ್ತಿ ಆಚಾರಗಳೇ ಬಹಳ ಹೈ ಆಚಾರ ಆದರೆ ಭಟ್ ಅಂತ ಬಿದ್ದು ನಮಸ್ಕಾರ ಮಾಡಿ ಗಡಿಬಿಡಿ ತಿರುಗಿಬಿಡುತ್ತಾರ ಸುತ್ತು. ಸ್ವಲ್ಪ ಕಡಿಮೆ ಆಚಾರ ಆದರೆ ದೂರದಿಂದ ನಮಸ್ಕಾರ, ಸ್ವಲ್ಪ ಬಗ್ಗೆ ನಮಸ್ಕಾರ ಮಾಡ್ತಾರೆ. ಚೆನ್ನಾಗಿದ್ರಾ ಆಚಾರೆ? ಇನ್ನೊಂಚೂರು ಕಡಿಮೆ ಅಂದ್ರೆ ಇವ್ರ ಕಣ್ಣಲ್ಲಿ ಆ ಆಚಾರ ಕಡಿಮೆ ಲೆವೆಲ್. ಹೈ ಲೆವೆಲ್ ಅಲ್ಲ, ಮೀಡಿಯಂ ಅಲ್ಲ, ಮಾಮೂಲ್ ಲೆವೆಲ್. ಕೈ ಹೀಗೆ ಆಚಾರ್ಯ ಚೆನ್ನಾಗಿದ್ರ, ಇನ್ನ ನಾರ್ಮಲ್ ಆಚಾರ ಅವರು ಅಂದ್ರೆ ಮಾಮೂಲ್ ಆಚಾರ ಅವ್ರನ್ನ ಹೀಗೆ. ಇನ್ನ ನೋಡಿ ಅದು ಚಿಕ್ಕ ಮಕ್ಕಳು ಈ ಎಕ್ಸರ್ಸೈಸ್ ಮಾಡಿಸ್ತಾ ಇರ್ತಾರೆ, ಬಗ್ಗು ಅಂದ್ರೆ ಬಗ್ಗಲ್ಲ ಹೀಗನ್ನ ಅಂತ ಇರ್ತಾರೆ. ಹಾಗೆ ಆಚಾರ್ಯ ನಮಸ್ಕಾರ, ತಲೆ ಚೂರು ಹೀಗನ್ನ ಹಿಂಗೆ ಸ್ಪ್ರಿಂಗ್ ತರ ಹೇಳ್ತಾ ಇರತ್ತದು ಅಲ್ಲಿಂದಲ್ಲೇ. ಮತ್ತು ಕೈ ಕೂಡ ಬಗ್ಗಲ್ಲ, ನಮಸ್ಕಾರ ಆಚಾರ್ಯ ಅಂದ್ರೆ ಅದು ನೋಡಿ ಆಚಾರ ಬಗ್ಬೇಕು ಅಂದ್ರೆ ಆಚಾರ್ಯ ಹೀಗೆ ಬಗ್ಗೆ ಅಂತ ಹೇಳ್ಕೊಡೋದು. ಈ ನಾನಾ ರೀತಿ ನಮಸ್ಕಾರಗಳು ಅದು ನಮ್ಗೆ ಮುಂಚೆ ಪರಿಚಯ ಇದ್ದಿಲ್ಲ, ಬೆಂಗಳೂರು ಬಂದ್ಮೇಲೆ ಚೆನ್ನಾಗಿ ಪರಿಚಯ ಆಯ್ತು. ನಮಸ್ಕಾರಗಳು ಹೇಗೇಗಿರುತ್ತೆ ಅಂತ ನೋಡ್ತಾ ಇರ್ತೀನಲ್ಲ, ಅಪ್ಪ ಸ್ವಾಮಿ ಒಬ್ಬರಿಂದ ಹೇಗೇಗ್ ಮಾಡಿಸ್ತೀಯಲ್ಲ ಅಂತ ಆನಂದ ಆಗ್ಬಿಡ್ತಾ ಇರತ್ತೆ. ಅದು ನೋಡಿದಾಗೆಲ್ಲ ಸಿಟ್ಟು ಬರಲ್ಲ, ನಗು ಬರುತ್ತೆ, ಅಪ್ಪ ಏನೇನ್ ಮಾಡ್ತಾರಲ್ಲ ಇವರೆಲ್ಲ ಅಂತ ಎಚ್ಚರವೇ ಕಳ್ಕೊಂಡಿರ್ತಾರೆ. ಬ್ರಾಹ್ಮಣ ಒಡಗ ಭಗವಂತನಿದ್ದಾನೆ ಅವನಿಗೆ ನಮಸ್ಕಾರ ಅನ್ನ ಎಚ್ಚರ ಕಳ್ಕೊಂಡು ಆ ವ್ಯಕ್ತಿಗೆ ನಮಸ್ಕಾರ ಅಂತ ತಿಳ್ಕೊಂಡು ನಾನಾ ಭಂಗಿ ಭಂಗಿ ನಾಟ್ಯ ಆಡ್ತಾರಲ್ಲ ಅದು ನೋಡಿದಾಗೆಲ್ಲ ಹಕ್ ಅಂತ ನಗು ಬರ್ತಾ ಇರುತ್ತೆ. ಅದು ಹೇಳ್ತಾ ಇದ್ದಾರೆ ಭಗವಂತ ಅಭಿನಮಿಸುವವರಿಗೆ ಅಂದರೆ ಭಗವಂತ ಬರೇ ಪ್ರತಿಮಾ ಸಾಲಿಗ್ರಾಮಗಳಲ್ಲಿ ಮಾತ್ರ ಅಲ್ಲ ಭಕ್ತರಲ್ಲಿ ಸಾಮಾನ್ಯ ಜನರಲ್ಲೂ ಇದ್ದಾನೆ ಅಂತ ತಿಳ್ಕೊಂಡು ಅಲ್ಲಿ ಭಗವಂತನಿಗೆ ಯಾವ ಯಾವ ರೀತಿಯಲ್ಲಿ ಸನ್ಮಾನ ಮಾಡಬೇಕು ತಿಳಿದು ನಮಸ್ಕಾರ ಮಾಡುವಂಥವರಿಗೆ ಈವ ಸರ್ವಾರ್ಥಗಳ ತಡೆಯದಲೇ ಎಲ್ಲವನ್ನ ಕೊಡ್ತಾ ಇದ್ದಾನೆ ಭಗವಂತ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ನಮ್ಮ ಜೀವನವೇ ಹುಟ್ಟಿದ ಕೂಡಲೇ ಯಜ್ಞ ಶುರುವಾಗುತ್ತೆ, ಬದುಕೇ ದೊಡ್ಡ ಯಜ್ಞ. ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ. ಈ ಶರೀರ ನಮಗೆ ಬಂದ ಕೂಡಲೇ ಯಜ್ಞ ಶುರುವಾಗುತ್ತೆ. ಎಷ್ಟು ಕಾಲ ಈ ಯಜ್ಞ ಅಂದರೆ 100 ವರ್ಷ ಬದುಕೋದು. ಈ 100 ವರ್ಷ ಬದುಕಾದರೆ ಆ 100 ವರ್ಷ ಹೇಗೆ ಲೆಕ್ಕ ಅಂದರೆ ತಿಂಗಳಿಗೆ 30 ದಿವಸ ಪ್ರಕಾರ, ವರ್ಷಕ್ಕೆ 12 ತಿಂಗಳ ಲೆಕ್ಕ ಪ್ರಕಾರ ನೋಡಿದಾಗ 100 ವರ್ಷ ನಮಗೆ ಆಯುಷ್ಯ. ಇನ್ನೊಂದು ಲೆಕ್ಕವಿದೆ, ಅದು ಹೇಗೆ ಅಂದರೆ ಕೆಲವು ಗಳಿಗೆ ಫಳ ಕಡಿಮೆ ಪ್ರಕಾರ ವರ್ಷಕ್ಕೆ 10 ತಿಂಗಳು ಲೆಕ್ಕ. ಒಂದು ವರ್ಷ ಅಂದ್ರೆ 10 ತಿಂಗಳು, 10 ತಿಂಗಳ ವರ್ಷ ಪ್ರಕಾರ ನಮಗೆಷ್ಟು ವರ್ಷ ಆಯುಷ್ಯ ಅಂದರೆ ಅದೇ ಹೆಚ್ಚೇನಾಗಲ್ಲ. ಆ ಲೆಕ್ಕ ನೋಡಿದಾಗ 116 ವರ್ಷ ಆಯುಷ್ಯ. ಯಜ್ಞದಲ್ಲಿ ಸಾಮಾನ್ಯ ಹೊರಗಿನ ಯಜ್ಞದಲ್ಲಿ 3 ಭಾಗ ಮಾಡುತ್ತಾರೆ ಯಜ್ಞ ಮಾಡುವ ಕಾಲಕ್ಕೆ, ಪ್ರಾತಃಸವನ, ಮಾರ್ಧಂದಿನ ಸವನ, ಸಾಯಂ ಸವನ ಅಂತ. ಅಂದರೆ ಬೆಳಿಗ್ಗೆ ಮಾಡುವ ಯಜ್ಞ, ಮಧ್ಯಾಹ್ನ ಮಾಡುವ ಯಜ್ಞ, ಸಾಯಂಕಾಲ ಮಾಡುವ ಯಜ್ಞ ಅಂತಾರೆ. ಹೌದಾ? ಹಾಗಾದರೆ ಈ ಜೀವನವನ್ನು ಯಜ್ಞ ಅಂತ ಕಳ್ಳಲ್ಲ, ಈ ಜೀವನದಲ್ಲೂ 3 ಭಾಗ ಇದೆಯಾ ಅಂದ್ರೆ ಹೌದು, ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಭಾಗ ಇದೆ. ಅದು ಹೇಗೆ ಅದನ್ನು ಹೇಳ್ತಾ ಇದ್ದಾರೆ. ಕವಿಗಳಿಂದಳಿ ತಿಳಿದು ಪ್ರಾತಃಸವನ ಮಧ್ಯಂದಿನವು ಸಾಯಂ ಸವಯಂ ಸವನಗಳು ವಸು ರುದ್ರಾದಿತ್ಯರುಳು ರಾಜಿಸುವ ಪವನನುಳು ಕೃತಿ ಜಯ ಸುಮಾಯಾಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬ ಹೂತಿಗಳಿಂದರ್ಚಿಸುತ್ತ ಸುಖಿಸುತ್ತರು. ದಿನವೂ ದಿನ ದಿನೇ ಒಂದೊಂದು ದಿನವನ್ನ ದೇವರಿಗೆ ಆಹುತಿ ಅಂತ ಕೊಡಬೇಕಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮನುಷ್ಯ ಜನ್ಮ ಬರುವುದೇ ಬಹಳ ಅಪರೂಪ, ತತ್ರಾಭಿ ಬ್ರಾಹ್ಮಣ ಜನ್ಮ ಬರುವುದೇ ಅಪರೂಪ. ಆ ಬ್ರಾಹ್ಮಣ ಜನ್ಮ ಬಂದಾಗ ವೇದೋಕ್ತ ಕರ್ಮಾನುಷ್ಠಾನ ಚಾಚೂ ತಪ್ಪದೇ ಮಾಡುವ ಬುದ್ಧಿ ಬರುವುದು ಬಹಳ ಅಪರೂಪ. ಅದು ಬಂದರೂ ಕೂಡ ಇಂಥ ಚಿಂತನೆಗಳು ಜೀವನದಲ್ಲಿ ಬರುವುದು ಬಹಳ ಅಪರೂಪ ಅಂತ ಹೇಳುತ್ತಾರೆ. ಬೇಕಾದರೆ ಹೊರಗಿನ ಅನುಷ್ಠಾನಗಳು ಬರಬಹುದು, ಒಳಗೆ ಚಿಂತನೆ ಬರಲ್ಲ. ಈ ಚಿಂತನಾ ಸಹಿತ ಹೊರಗಿನ ಅನುಷ್ಠಾನವನ್ನು ಇಟ್ಟುಕೊಂಡವನೇ ಗೆದ್ದವ ಅಂತ ಹೇಳ್ತಾರೆ. ಅದರಿಂದ ಏನೇನು ಚಿಂತನೆಗಳು ಮಾಡಬೇಕು ಪಟ್ಟಿಯನ್ನು ದಾಸರಾಯರು ಕೊಡ್ತಾ ಇದ್ದಾರೆ ಇಲ್ಲಿ. ಕವಿಗಳಿಂದಳಿ ತಿಳಿದು ಚೆನ್ನಾಗಿ ತಿಳ್ಕೊಂಡವರು ಅರಣ್ಯಕಾಚಾರ ವಿಸ್ತಾರವಾಗಿ ಹೇಳ್ತಾರೆ ಇದನ್ನ. ಪ್ರಾತಃಸವನ ನಮ್ಮ ಜೀವನದಲ್ಲಿ ಬೆಳಗ್ಗಿನ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ಅದರಲ್ಲಿ ವಸು ರುದ್ರ ಆದಿತ್ಯರು ಅವರೊಳಗೆ ಕೃತಿ ಜಯ ಸುಮಾಯ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಯಾಪತಿ ವಾಸುದೇವ ಇವರನ್ನ ಮೂರ್ತಿತ್ರಯವ ಚಿಂತಿಸಿ ಆ ದಿವಸಗಳೆಂಬ ಆಹುತಿಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಆ ಕ್ರಮ ಹೇಗೆ ಹೇಗೆ ಚಿಂತನೆ ಮಾಡಬೇಕೆಂಬುದನ್ನ ಬರೋ ತಿಂಗಳು 1ನೇ ತಾರೀಕು ಸೇರಿದಾಗ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ. ಯಾರಿಗೆ ಗೊತ್ತಿಲ್ಲ ವಾಜರಾಜರ ಕುರಿತು ಸುರೇಂದ್ರ ಕುರಿತು ರಾಘವೇಂದರೆಂಬ ಸೂರ್ಯರನ್ನು ಕೊಟ್ಟವರೇ ಸುರೇಂದ್ರರು ಹೌದಾನೆ? ರಾಘವೇಂದರೆಂಬ ಸೂರ್ಯರನ್ನು ಕೊಟ್ಟವರೇ ಸುರೇಂದ್ರರು. ಅದಕ್ಕೆ ರಾಯರು ಇವರು ಯಾರು ಅಂತ ತೋರಿಕೊಳ್ಳಿಕ್ಕೆ ಚರಮ ಶ್ಲೋಕ ಮಾಡುತ್ತಾರೆ. ಕುಶಾಗ್ರ ಮತಯೇ ಭಾನುದ್ಯುತಯೇ ವಾದಿ ಭೀತಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರ ಯತಯೇ ನಮಃ ಅಂತಾರೆ. ಹಾಗಾದರೆ ಇವರನ್ನು ಏನಂತ ಕರೆದರು ಅಂದರೆ ಕುಶಾಗ್ರ ಮತಯೇ ಭಾನುದ್ಯುತಯೇ ಅಂದರು. ಅಂದರೆ ಸ್ವರೂಪದಲ್ಲಿ ಸೂರ್ಯನಂತೆ ಇದ್ದಾರೆ. ಹೌದು, ಸೂರ್ಯನೇ ಬಂದದ್ದು ಅಂತ ಹೇಳಿದರು. ಯಾಕೆ? ಇವರೇ ವ್ಯಾಸರಾಜರಾಗಿದ್ದಾಗ ಬ್ರಹ್ಮಣ್ಯ ತೀರ್ಥರಾಗಿದ್ದು ವ್ಯಾಸರಾಜರನ್ನ ಎಡಬಿಡದೇ ಇದ್ದು ಮತ್ತು ನಿಮ್ಮನ್ನ ಬಿಡಲಾರೆ ಅಂದಾಗ ಬ್ರಹ್ಮಣ್ಯ ತೀರ್ಥರೇ ಸುಧೀಂದ್ರರಾಗಿ ಬಂದು ವ್ಯಾಸರಾಜರೇ ರಾಘವೇಂದ್ರರಾಗಿ ಬಂದರು ಅಂತ ಜ್ಞಾನಿಗಳ ನುಡಿ. ನಾ ನುಡಿ ಅಲ್ಲಿ ಮತ್ತು ಸಂಶಯಗಳು ಬಹಳ ಬಹಳ ಬರುತ್ತೆ. ಏನಂತ, ನೀವು ಪ್ರಹ್ಲಾದರಾದರೆ ವ್ಯಾಸರಾದರು ಅಂತ ಹೇಗೆ ಹೇಳ್ತೀರಾ? ಕನ್ಫರ್ಮೇಶನ್ ಹೇಗೆ? ಪ್ರಹ್ಲಾದರಾದರು ವ್ಯಾಸರಾದರಲ್ಲ, ಪ್ರಹ್ಲಾದರಾದರು ಹಾಗಲ್ಲ, ವ್ಯಾಸರಾದರೆ ಪ್ರಹ್ಲಾದರಾದರಲ್ಲ, ರಾಘವೇಂದ್ರರು ಪ್ರಹ್ಲಾದರಾದರು ಅಲ್ಲ ಅಂತ ಏನು ಮಾತುಗಳು ಬರುತ್ತೆ. ಅದಕ್ಕೆ ವ್ಯಾಸರಾದರಿಂದ ಅಂಕಿತ ಪಡೆದ ಪುರಂದರದಾಸರ ಮಕ್ಕಳು ಮಧ್ವಪತಿ ವಿಠಲರು ಹೇಳುತ್ತಾರೆ, ವ್ಯಾಸರಾದರೇ ಪ್ರಹ್ಲಾದರಾದರು, ಪುರಂದರದಾಸರೇ ನಾರದರು, ವರಧ್ರುವ ಮುನಿಯೇ ಶ್ರೀಪಾದರಾದರು, ಇವರ ನರರೆಂದವರು ಅಂದರೆ ಇವರ ಅಲ್ಲ ಅಂದವರು ನರಕಕ್ಕೆ ಕಳಿಸುವ ಗುರು ಮಧ್ವಪದಿ ವಿಠಲ ಅಂತ ಬೈರೇ ಬಿಡ್ತಾರೆ ಅವರನ್ನ. ಪ್ರಹ್ಲಾದ, ವ್ಯಾಸರಾಜ, ರಾಘವೇಂದ್ರ ಅಂತ ದಾಸರಾಯರು, ಜಗನ್ನಾಥದಾಸರು, ಗೋಪಾಲದಾಸರು, ವಿಜಯದಾಸರು ಪರಂಪರೆಯಾಗಿ ಹೇಳಿಬಿಟ್ಟಿದ್ದಾರೆ ಅಂತ. ಯಾಕಂದ್ರೆ ಸಂಶಯ ಬರುತ್ತೆ, ಹಾಗಂತ ಹೇಗೆ ಹೇಳ್ತೀರಾ ಅಂದರೆ ನಾವು ನಿಶ್ಚಯ ಮಾಡಿದ್ದಲ್ಲ, ಜ್ಞಾನಿಗಳಾದ ಮಹಾನುಭಾವರು ನಿಶ್ಚಯ ಮಾಡಿ ಪ್ರಪಂಚಕ್ಕೆ ಸಾರಿದ್ದು. ಹಾಗೆಯೇ ಬ್ರಹ್ಮಣ್ಯ ತೀರ್ಥರೇ ನಮ್ಮ ಸುಧೀಂದ್ರರಾಗಿ ಬಂದ್ರು ಅಂತ ಒಳಗೆ ರಾಯರು ಗುಟ್ಟಾಗಿ ಹೇಳಿದ ರಹಸ್ಯ. ಅವರೇ ಬಂದ್ರು, ರಾಯರಂಥ ಮಹಾನುಭಾವರನ್ನ ಜಗತ್ತಿಗೆ ಕೊಟ್ಟರು. ಸಾಕಲ್ಲವೇ, ಅನೇಕ ಗ್ರಂಥಗಳನ್ನ ಬರೆದರು. ಈಗಲೂ ನವವೃಂದಾವನದಲ್ಲಿ ಇದ್ದುಕೊಂಡು ನಮ್ಮನ್ನ ಸಲಹುವಂಥ ಮಹಾನುಭಾವರು. ರಾಯರ ಅನುಗ್ರಹ ಆಗಬೇಕಾದರೆ ರಾಯರನ್ನ ಕೊಟ್ಟವರಿಗೆ ನಮಸ್ಕಾರ ಮಾಡಬೇಕಲ್ಲ, ಅದಿಲ್ಲದಿದ್ದ ರಾಯರ ಅನುಗ್ರಹ ಮಾಡುತ್ತಾರ? ಆದ್ದರಿಂದ ಸುಧೀಂದ್ರರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇಷ್ಟೊತ್ತು ಕೇಳಿದ್ವಲ್ಲ ಹರಿಕಥಾಮೃತಸಾರ, ವ್ಯಾಸತೀರ್ಥರ ಒಲವೋ ವಿಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಜರ ದಯವೋ, ತಿಳಿಯದು ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ, ವಾದಿರಾಜರ ಕೋಶ ಕೊಕ್ಕುವ ಹರಿಕಥಾಮೃತ ಸಾರ ಪೇಳಿದರು. ಈ ಬಂದದ್ದೇ ವಾದಿರಾಜರಿಂದ. ಯಾಕ್ರಿ ಅಲ್ಲಿಂದ ಬಂತು ಅಂತ ಹೇಳ್ತೀರಾ? ಅವರ ಕೋಶ ಕೊಪ್ಪುವ ಅಂತ ಹೇಳಿದರು. ಕೋಶ ಅಂದ್ರೆ ಇವರೇ ಜಗನ್ನಾಥದಾಸರೇ ವಾದಿರಾಜರತ್ರೆ ಕೊಂಡಪ್ಪ ಅಂತ ಕೋಶಾಧಿಕಾರಿ ಕೊಠಾರಿ ಆಗಿದ್ರು. ಎರಡು ಕೋಶಗಳು, ಹೊರಗಿನ ಕೋಶ ಸ್ಟೋರ್ ರೂಮ್ಗೂ ಅವರೇ ನೋಡ್ಕೊಳ್ತಾ ಇದ್ರು. ಅವರ ಗ್ರಂಥಗಳ ಸ್ಟೋರ್ ರೂಮ್ ವಿಶೇಷವಾದ ಲೈಬ್ರರಿಗೆ, ಅದಕ್ಕೂ ಅವರೇ ನೋಡ್ಕೊಳ್ತಾ ಇದ್ರು. ನೋಡೋದಲ್ಲ, ಚೆನ್ನಾಗಿ ತಲೆಯಲ್ಲೇ ಇಟ್ಟುಕೊಂಡಿದ್ರು, ಅದನ್ನೇ ಬಳಸಿದರು. ಇವರ ಶೈಲಿ ಹೇಗಿರುತ್ತೆ? ವಾದಿರಾಜರ ಶೈಲಿಯೇ ಕಾಣುತ್ತೆ ಅಂತ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆ ಬಂದಿದೆ. ಏನು ಹೇಳಬೇಕು ಅವರ ಕುರಿತು? ಇಷ್ಟು ಹೇಳಬಹುದೇ? ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾನುಭಾವರೆಲ್ಲ ಯಾರು? ವಾದಿರಾಜರ ನಂತರ ವೇದವೇದ್ಯರು ಮೊದಲುಕೊಂಡು ಪ್ರತಿಯೊಬ್ಬ ಯತಿಗಳೂ ಕೂಡ ಅದ್ಭುತವಾಗಿ ಕಂಠ ಎತ್ತಿ ಸಾರಿದಂಥ ಮಹಾನುಭಾವರು. ಏನಂತ, ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಅಂತ ಜಗತ್ತಿಗೆ ಮೈ ಮೆರೆಸಿ ಸಾರಿದ್ರವರು. ನೋಡಿ, ನಾವು ಹೇಳುವುದಲ್ಲ, ವೇದವೇದ್ಯರು ವಾದಿರಾಜರ ಸಾಕ್ಷಾತ್ ಶಿಷ್ಯರಾದ ವೇದವೇದ್ಯರು ವಾದಿರಾಜರ ವೃಂದಾವನಾದ ದಿವಸವೇ ಚಾಮರ ಸೇವಾ ಮಾಡುತ್ತಾ ಭಾವಿ ಹನುಮತ್ ಚಕ್ರವರ್ತಿನಂತ ಅವರಿಗೆ ಅದ್ಭುತವಾಗಿ ಸಷ್ಟಾಂಗ ನಮಸ್ಕಾರ ಸಲ್ಲಿಸಿದರು. ಆ ಪರಂಪರಾ ಪರಂಪರ ಬರ್ತಾ ಇದೆ, ಇಡೀ ಪರಂಪರ ಏನು ಹೇಳ್ತಾ ಇದೆ, ವಾದಿರಾಜರನ್ನ ಭಾವಿ ಸಮೀರರು ಅಂತ ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಈ ವಿಷಯ ಮೊನ್ನೆ ಮೊನ್ನೆ ಯಾರೋ 4 ಜನ ಸೇರ್ಕೊಂಡು ಮಾಡಿದ್ದಲ್ಲ, ಯಾರೋ ಒಬ್ಬರು ಗೊತ್ತಿಲ್ಲದವರು ಹೇಳಿದ್ರಂತೆ. ಅದು ವಾದಿರಾದರೂ ಒಂದೇ ವೃಂದಾವನದಲ್ಲಿ ಕೂತಿದ್ರು, ಅವ್ರ ಶಿಷ್ಯವರ್ಗೆ 4 ವೃಂದಾವನ ತಂದಿಟ್ರು ಅಂತ. ಎಲ್ಲಿಂದ ಹೇಳುತ್ತೆ, ಜಗತ್ತಿನಲ್ಲಿ ಯಾರಿಗೂ ಇಲ್ಲದ ವೈಭವ ಪಂಚ ವೃಂದಾವನ ವೈಭವ ಅವರದ್ದು. ಇನ್ನೊಂದು ವಿಶೇಷ, 5 ವೃಂದಾವನ ತಾವಿರುವಾಗಲೇ ಮಾಡಿಸಿ ಅಲ್ಲಿ ಹಯಗ್ರೀವನನ್ನ ಪೂಜಿಸಿ ಸಜೀವವಾಗಿ ವೃಂದಾವನ ಪ್ರವೇಶ ಮಾಡಿದ ಗತ್ತು ವಾದಿರಾದ ಗುರು ಸಾರ್ವಭೌಮರದ್ದು. ಎಂಥ ಅಪರೂಪದ ಗತ್ತಯ್ಯ. ಅಷ್ಟೇ ಅಲ್ಲ ನೋಡಿ, ವೃಂದಾವನ ಪ್ರವೇಶ ಮಾಡಿದ ಮೇಲೆ ಅದೊಂದು ನೋಡಿ, ವೃಂದಾವನ ಪ್ರವೇಶ ಮಾಡಿದ ಮೇಲೆ ಎಲ್ಲರಿಗೂ ಕಾಣುವಂತೆ ಏನು ವಿಮಾನದಲ್ಲಿ ಕಾಣಿಸಿ, ಅಲ್ಲ ಅಲ್ಲೊಂದು ರೂಪ ಇಟ್ಟು ಇನ್ನೊಂದು ರೂಪದಿಂದ ಹೋದ್ರ ಅಂದ್ರೆ ಶರೀರ ಬಿಟ್ರ, ಶರೀರ ಇತ್ತ ಇಲ್ಲವ, ನಾನಾ ಪ್ರಶ್ನೆಗಳಿಗೆ ಉತ್ತರ. ಅವರು ಏನು ಆ ವೃಂದಾವನ ಪ್ರವೇಶ ಮಾಡುವ ಕಾಲಕ್ಕೆ ಶಾಟಿಯನ್ನ ಹೊತ್ತಿದ್ರು, ಯಾವ ಹಾವಿಗೆಯನ್ನ ಹಾಕಿದ್ರು ಅದೇ ಹಾವಿಗೆ ಅದೇ ಶಾಟಿಯಿಂದಲೇ ಮೇಲೆ ಕಾಣಿಸಿದ್ರು. ಅರ್ಥ ಹೇಗೆ, ಮಧ್ವಾಚಾರ್ಯರು ಮಾನುಷ ವಿಗ್ರಹ ಮನುಷ್ಯರಂತೆ ತೋರಿ ಹೊರಟೋದ್ರು, ಇವರು ಮನುಷ್ಯರಂತೆ ತೋರಿ ವೃಂದಾವನ ಪ್ರವೇಶ ಮಾಡಿ ತೇಜೋಮಯ ಮೂರ್ತಿಯನ್ನ ಲಿಟ್ಟು ಇನ್ನೊಂದು ರೂಪದಿಂದ ಹೋಗುತ್ತ, ನೋಡಪ್ಪ ನೀವು ಕೊಟ್ಟ ಹಾವಿಗೆ ಹಾಕೊಂಡಿದ್ದೇನೆ, ನಿಮಗಾಗಿ ಕೊಡತಾ ಇದ್ದೇನೆ ಅಂತ ನಮಗೆ ಹಾಕಿ ವಿಶೇಷ ಅನುಗ್ರಹ ಮಾಡಿ ಹೋಗಿದ್ದಾರೆ. ಅಂಥ ಮಹಾನುಭಾವರಾಗಿರ್ತಕ್ಕಂಥ ಭಾವಿ ಸಮೀರ ವಾದಿರಾದ ಗುರುಸಾರ್ವಭೌಮರ ಆರಾಧನೆ ಬರ್ತಾ ಇದೆ. ಮತ್ತು ಸಂಶಯ ಅಲ್ವಾ, ನೀವೇನೋ ಹೇಳ್ಬಿಡ್ತೀರಾ, ನಾವು ನಂಬೋದು ಹೇಗೆ ವಾದಿರಾದರನ್ನ ಭಾವಿ ಸಮೀರರು ಅಂತ ನಾವು ನಂಬೋದು ಹೇಗೆ ಅಲ್ವಾ. ಇಷ್ಟೇ ನಾನು ಹೇಳೋದು, ವಾದಿರಾದರು ಭಾವಿ ಸಮೀರರು ಅಂತ ಹೇಳುವ ನನ್ನಂಥವ್ರ ಮಾತು ಕೇಳ್ಬೇಡಿ, ಅಲ್ಲ ಅನ್ನೋರ ಮಾತು ಕೇಳ್ಬೇಡಿ, ಅವರ ಕಾಲಿಗೆ ಬೀಳಿ. ಕಂಡು ಕಂಡದ್ದಕ್ಕೆಲ್ಲ ಅವ್ರ ಕಾಲಿಗೆ ಬೀಳ್ತೀವಲ್ಲ, ಪ್ರಮೋಷನ್ಗೆ ಅದಕ್ಕೆ ಇದಕ್ಕೆ, ಭೂತರಾದ ಸೇವಾ ಮಾಡಿಸಿ ಮಾಡಿಸಿ ಎಲ್ಲರ ಮನೆಗೆ ಭೂತರಾದ ಫೋಟೋ ಎಲ್ಲ ಇಟ್ಟು ಮಾಡ್ತೀವಲ್ಲ. ಮತ್ತೆ ಏನು ಸ್ವಾಮಿ ಇವರೆಲ್ಲರೂ ಹೀಗೆ ಹೇಳ್ತಾರೆ, ನೀವೇನು ಅಂತ ಅವರ ಕಾಲಿಗೆ ಬಿದ್ರೆ ಅವರೇ ಹೇಳ್ತಾರಲ್ಲ. ಇಷ್ಟು ಹೌದು ಅನ್ನೋರು ಅಲ್ಲ ಅನ್ನೋ 2 ಪಾರ್ಟಿ ಒಪ್ಪೋದೇನು, ಅವರ ಅಪರೋಕ್ಷ ಜ್ಞಾನಿಗಳು ಅಂತ ಇಬ್ಬರು ತಲೆ ಬಾಕ್ತಾರೆ. ಹೌದಾ, ಅಪರೋಕ್ಷ ಜ್ಞಾನಿಗಳು ಅಂತ ತಲೆ ಬಾಕ್ತಾರೆ. ಅಷ್ಟೇ ಅಲ್ಲದೆ ಅವರು ಮೋಸ ಮಾಡದವರು ಅಂತ ತಲೆ ಬಾಕ್ತೀರಾ. ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಮೋಸ ಮಾಡಲ್ಲ ಅಂತ ಹೌದಾನೆ, ಮೋಸ ಮಾಡದವರು ಅಪರೋಕ್ಷ ಜ್ಞಾನಿಗಳು ಇನ್ನೊಂದು ಒಪ್ಪಿರ ಇಲ್ವಾ, ಇನ್ನ ಇದ್ದಾರಲ್ಲಿ ಅಂತ ವೃಂದಾವನದಾಗ ಇದ್ದಾರೆಂದು ಒಪ್ತೀರಾ ಇಲ್ವಾ, ಇಲ್ಲಂದ್ರೆ ಅಲ್ಲೇ ಹೋಗ್ಬೇಕು. ದೇವತೆಗಳು ಒಂದು ಒಪ್ತಾರ, ಮಿನಿಮಮ್ ಯಾರು ರುಜುಗಳು ಅಲ್ಲ ಅಂತ ಹೇಳ್ತಾರೋ ಅವರು ಕೂಡ ದೇವತೆಗಳು ಒಂದು ಒಪ್ಪೇ ಒಪ್ತಾರೆ. ಹೌದಾ, ಯಾರು ದೊಡ್ಡವರು ಬಂದಿದ್ದಾರೆ ಅಂತ ಒಪ್ಪೇ ಒಪ್ತಾರೆ. ಹಾಗಾದರೆ ಅಂತ ಮಹಾನುಭಾವರಿದ್ದಾರೆ, ಅವರ ಕುರಿತು ಅವರು ಸತ್ಯವಾಗಿ ಹೇಳ್ತಾರ ಸುಳ್ಳು ಹೇಳ್ತಾರ? ಸತ್ಯ ಹೇಳುತ್ತಾರೆ. ಹೋಗಿ ಅವ್ರ ಕಾಲಿಗೆ ಬಿದ್ದರೆ ಆಯ್ತಲ್ಲ, ನೀವು ಯಾರೋ ಹೇಳಿ ಸ್ವಾಮಿ ಅಂದ್ರೆ ಅವರು ಕೇಳಿ ಅಲ್ಲಿ ನಮ್ಗೆ ಹೇಳ್ತಾರ ಅಲ್ರಿ, ಕಂಡ ಕಂಡದ್ದಕ್ಕೆಲ್ಲ ಸೇವಾ ಮಾಡಿದ್ರೆ ಬಂದು ಮಂತ್ರಾಟರು ಕೊಡ್ತಾರಂತೆ, ನೀವು ಯಾರು ಅಂದ್ರೆ ಹೇಳಲ್ವಾ? ಎಷ್ಟೋ ಜನ ವಾದರಾದರು ಹೌದಾ ಅಲ್ಲ ಹೌದಾ ಅಲ್ಲ ಅಂತ ಸಂಶಯದಲ್ಲಿದ್ದವರು ಅಲ್ಲಿ ಹೋಗಿ ಸೇವಾ ಮಾಡಿದರೆ ಸ್ಪಷ್ಟ ದರ್ಶನ ಕೊಟ್ಟಿದ್ದಾರೆ. ಪ್ರಾಣದೇವರು ವಾದರಾದರು ಪಕ್ಕ ಪಕ್ಕದಲ್ಲಿ ದರ್ಶನ ಕೊಟ್ಟು ಅವರು ಪುನಃ ವಿಶೇಷವಾಗಿ ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ನಾನಲ್ಲ ಹೇಳೋದು, ಅಲ್ಲಿ ಹೋಗಿ ಕಂಡವರಿಗೆ ಅನುಗುಣ ಆಗುತ್ತೆ. ಇಷ್ಟು ಅದರಲ್ಲಿ ಯಾವ ವೈಮನಸ್ಯ ಬೇಡ, ಯಾವ ವೈಮನಸ್ಯ ಬೇಡ. ಅವರನ್ನೇ ಕೇಳೋಣ, ಅವರ ಅಪರೂಪದ ಉಪಾಸನೆ ಪಡೆಯೋಣ. ಜೀವನದಲ್ಲಿ ಆ ಒಂದು ಭಾಗ್ಯ ಕಳಕೊಳ್ಳದೆ ಅವರ ಪಾದ ವಿಶೇಷವಾಗಿ ಸೇವಾ ಮಾಡೋಣ. ಇಷ್ಟು ಮಾತ್ರ ಸತ್ಯ. ಏನದು ಅಂದರೆ, ಈ ಒಂದು ವಿಷಯ ಇಟ್ಟುಕೊಂಡು ಯಾವ ಮಧ್ವ ಅಂದ್ರೆ ಮಾಧ್ಯಮತಕ್ಕೆ ಸಂಬಂಧಪಟ್ಟು ಮಧ್ವರಾಯರ ಪಾದಕ್ಕೆ ಬಿದ್ದ ಯಾವೊಬ್ಬರನ್ನೂ ಬೀಳಲಿಕ್ಕೆ ನಾವು ತಯಾರಿಲ್ಲ. ವಾದಿರಾಜರನ್ನ ರುಜುಗಳಂತನೇ ಒಪ್ತೀವಿ, ಹೌದು ವಾದಿರಾಜರನ್ನ ರುಜುಗಳು ಅಲ್ಲ ಅಂತ ಹೇಳತಕ್ಕಂಥ ಯಾರೇ ಮಾಧ್ವರಿರಲಿ, ಅವರು ಪೀಠಾಧಿಪತಿಗಳಿರಲಿ, ಯಾರೇ ಪಂಡಿತರಲ್ಲಿ, ಸಾಮಾನ್ಯ ವ್ಯಕ್ತಿಗಳೇ ಇರಲಿ, ಎಲ್ಲರಿಗೂ ತಲೆ ಬಾಗ್ತೀವಿ. ಯಾಕೆ? ಮಧ್ವರಾಯನ ಪಾದಕ್ಕೆ ಎರಗಿದವರು ಎಂಬ ಭಾವನೆಯನ್ನು ಎಲ್ಲರ ಅಣ್ಣ ತಮ್ಮಂದರೇ ಗುರುಗಳೇ ಎಲ್ಲರಿಗೂ ತಲೆ ಬಾಗ್ತೀವಿ. ಆ ವಿಷಯದಿಂದ ವಾದಿರಾಜರನ್ನ ನೀವು ಒಪ್ಪಿಲ್ಲ ಅಂತ ಹೇಳಿ ಅವರನ್ನ ಪಿಟುಕ್ಕಂತ ಮಾತು ಅಂದರೆ ವಾದಿರಾಜರಿಗೆ ದ್ರೋಹ ಬಗದಂತಾಗುತ್ತೆ. ಆದ ಕಾರಣ ಎಷ್ಟೇ ಅವರೇ ಹೇಳುತ್ತಾರೆ, ವಾದಿರಾಜರು ಸ್ಪಷ್ಟವಾಗಿ ಹೇಳುತ್ತಾರೆ, ತನ್ನನ್ನ ಯಾರು ಅಲ್ಲ ಅಂತ ಹೇಳುತ್ತಾರೋ ಅವರನ್ನು ನಾನು ಮೊದಲು ಹತ್ತಿರ ಕರೆಯುತ್ತೇನೆ. ಹೌದಲ್ವಾ? ಆದ್ದರಿಂದ ಅವರ ವಿಶಾಲ ಬುದ್ಧಿಯಲ್ಲಿ ನಾವೆಲ್ಲಿ? ಆದ್ದರಿಂದ ಯಾರ್ಯಾರು ಮಾಧ್ವದ್ದು ನಾನು ಬಾಯಿ ಬಿಟ್ಟು ಹೇಳುತ್ತಾ ಇದ್ದೇನೆ, ಸಭೆಯಲ್ಲೇ ಹೇಳುತ್ತಾ ಇದ್ದೇನೆ, ವಾದಿರಾಜರ ಆರಾಧನಾ ಕಾಲಕ್ಕೆ ಹೇಳ್ತಾ ಇದ್ದೇನೆ. ನಿಜವಾದ ಆರಾಧನೆ ಏನು ಅಂದರೆ, ಒಂದು ವೇಳೆ ವಾದಿರಾಜರ ಅನುಗ್ರಹದಿಂದಲೇನೆ ವಾದಿರಾಜರು ಭಾವಿ ಸಮೀರರು ಅಂತ ಯಾರ ಮನಸ್ಸಿಗೆ ಬಂದಿದೆ, ವಾದಿರಾಜರು ಎಚ್ಚರ ಕೊಟ್ಟಿದ್ದಾರೆ, ಅಂಥವರು ಯಾರ ಬಗ್ಗೆಯೂ ಪಿಟಕ್ಕಂತ ಮಾತನ್ನದೆ ಎಲ್ಲಾ ಮಾಧ್ವಯತಿಗಳಿಗೆ ಎಲ್ಲಾ ಜ್ಞಾನಿಗಳಿಗೆ ನಮಸ್ಕಾರ ಮಾಡಿ ತಮ್ಮ ಪಾಡಿಗೆ ತಾವು ವಾದಿರಾಜರ ಚಿಂತನೆ ಮಾಡುವುದು ಎಂಬುದು ವಿಹಿತವಾದ ಧರ್ಮ. ಆ ಧರ್ಮ ನಾನು ಮಾಡುತ್ತಾ ಇದ್ದೇನೆ. ಎಲ್ಲ ಗುರುಗಳು ಮಾನ್ಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೃದಯದಲ್ಲಿರುವ ಸಿದ್ಧಾಂತ ಸ್ಥಿರ, ಅದಕ್ಕೆ ನಾವು ಸದಾ ನಮಸ್ಕಾರ ಮಾಡುತ್ತಾ ಇದ್ದೇವೆ. ಇದು ನನಗನಿಸಿತು. ವಾದಿರಾಜರ ಆರಾಧನಾ ಅಂದ್ರೆ ಏನು ಅಂತಂದ್ರೆ, ಏನ್ ಹೇಳಬೇಕಪ್ಪ ಅಂದ್ರೆ, ವಾದಿರಾಜರು ತಮ್ಮ ಇಡೀ ಪರಂಪರೆಗೆ ಒಂದು ಪ್ರಶ್ನೆ ಬರುತ್ತೆ, ವಾದಿರಾಜರು ರುಜುಗಳಲ್ಲದಿದ್ದರೆ, ಇವಾಗ ನೀವು ನಾನು ನಿಮ್ಮ ಹತ್ರ ಬಂದೆ, ನಿಮ್ಮ ರುಜುಗಳು ಅಂತ ನಮಸ್ಕಾರ ಮಾಡಿದೆ, ನೀವೇನಂತೀರ, ಏ ನಮಸ್ಕಾರಪ್ಪ ಹಾಗನ್ಬೇಡ, ನಾನು ಹಾಳಾಗೋತೀನಿ ನೀನೇ ಹಾಳಾಗೋತಿ ಅಂತ ಹೇಳ್ತೀರ. ಹೌದಾ? ಇವಾಗ ಜಯತೀರ್ಥ ಹತ್ರ ಹೋಗೋಣ, ಅಲ್ಲಿ ಹೋಗಿ ನೀವು ರುಜುಗಳು ಅಂತ ನಮಸ್ಕಾರ ಮಾಡೋಣ, ಸುಮ್ಮನೆ ಇರ್ತಾರ, ಒದ್ದು ಕಳಿಸ್ತಾರ ಏನು ಸ್ವಾಮಿ? ಹೌದಲ್ಲ, ಖಂಡಿತ ಇಂದ್ರ ಢಾವೆ ಬಂದ್ಬಿಡುತ್ತೆ, ಕಚ್ಚೆ ಬಿಡ್ತಾರೆ ಅಂತಹದ್ದು ವಾದಿರಾಜರನ್ನ ಆ ಇಡೀ ಪರಂಪರ ಯತಿ ಪರಂಪರ ಅವರೇ ತಾವು ನಮ್ಮ ಶಿಷ್ಯ ಪರಂಪರ ಅಂತ ಹೇಳಿದ ಪರಂಪರ ವಾದಿರಾಜರನ್ನ ಭಾವಿ ಸಮೀರದೊಂದು ಉಪಾಸನೆ ಮಾಡಿ ಅವರೆದುರಿಗೇನೇ ತೀರ್ಥ ಕೊಡತಾ ಇದ್ದರೆ, ಅವರನ್ನ ಸರಿ ಮಾಡದಿದ್ದರೆ, ಒಂದು ವೇಳೆ ಅದು ತಪ್ಪಾಗಿದ್ದರೆ ಅವರನ್ನ ಸರಿ ಮಾಡದಿದ್ದರೆ, ಇನ್ನು ಅವರನ್ನು ನಾವ್ಯಾಕೆ ಪೂಜೆ ಮಾಡಬೇಕ್ರಿ? ಹೌದು, ಅಂದರೆ ಇಡೀ ಜಗತ್ತನ್ನೇ ರಕ್ಷಣೆ ಮಾಡತಕ್ಕಂತಹ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಅಂತಾದ ಮೇಲೆ ತಮ್ಮ ಶಿಷ್ಯ ಪರಂಪರೆಯನ್ನು ರಕ್ಷಣೆ ಮಾಡಲ್ವ? ಅವರನ್ನೇ ಮಾಡದಂಗಿದ್ದು ನಮ್ಮನ್ನು ಮಾಡ್ತಾರ? ನಮ್ಮ ಅವ್ರು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯಿತು ಅಂದ್ರೆ, ಅವ್ರ ಶಿಷ್ಯ ಪರಂಪರೆ ಮಾಡ್ತಾ ಇದ್ದನ್ನ ವಾದಿರಾಜರು ಒಪ್ಪತಾ ಇದ್ದಾರೆ, ಇಲ್ಲದಿದ್ರೆ ಹೇಳ್ತಾ ಇದ್ರು ಬೇಡ ಬಿಡಿ ಅಂತ ಹೇಳ್ತಾ ಇದ್ರು. ಇಷ್ಟುವರೆಗೆ ಹೇಳಿಲ್ಲ, ಎಲ್ಲರೂ ಮಾಡುತ್ತಾ ಇದ್ದಾರೆ ಅಂದ್ರೆ ವಾದಿರಾಜರಿಗೆ ಸಮ್ಮತವಾದಂತಹ ಅರಿಯಿತು. ಆದ್ದರಿಂದ ನಾವು ಕೂಡ ವಿಶೇಷವಾಗಿ ವಾದಿರಾಜರನ್ನ ಮಹಾನುಭಾವರು ಅಂತ ಮಾತ್ರ ಅಲ್ಲದೆ ಭಾವಿ ಸಮೀರರಂತೂ ಉಪಾಸನೆ ಮಾಡೋಣ, ವಿಶೇಷವಾಗಿ ಅವರ ಪಾದ ಹಿಡಿಯೋಣ. ಹಿಡಿದು ಅವರು ಒಪ್ಪಿಗೆ ಕೊಟ್ರೆ ಹೌದಪ್ಪ ನಾನು ಹೀಗೆ ಅಂತ ಹೇಳಿದರೆ ಹಾಗೆ ಮಾಡೋಣ, ಇಲ್ಲ ಬಿಡೋಣ. ಏನಂತೀರಾ? ಸರಿಯಲ್ವಾ? ಶ್ರೀಕೃಷ್ಣ ಅರ್ಪಣೆ.